ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರ್ಸಿಜನಯನೋಸೋ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾರಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ ಜೇತ್ಯಶ್ವರ್ಯಕಾಂತಿ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇತ್ಯ ಸಂಖ್ಯೋರ್ ಬಲಾಂಬಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಂ ಅಸ್ಮಾಕಂ ನೃಸರೇ ಹರಿ ಸದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಲಾಸ್ಟ್ ಒಂದು ಮೂರು ವರ್ಷಸ್ಲಿ ನೋಡಿದ್ರೆ ಯಾವ ವರ್ಷ ಅಂದ್ರೆ ಪ್ರೇರಕ ಪ್ರೇರರು ಹೇಗೆ ಮಾಡ್ತಾನೆ ಭಗವಂತ ಅಂತ ಹೇಳಿ ಹರಿಯೇ ಮುಖ್ಯ ನಿಯಾಮಕ ಎಂದರಿದು ಪುಣ್ಯ ಪುಣ್ಯ ಹರುಷ ಮರುಷ ಲಾಭ ಲಾಭ ಅಂದ್ರೆ ಬೇಸಿಕಲಿ ದ್ವಂದ್ವಗಳ ಅಲ್ಲಿ ನೋಡುವಾಗ ನಾವು ನೋಡಿದ್ದೀವಿ ದ್ವಂದ್ವ ಕರ್ಮವನ್ನ ಹೇಗೆ ಸಮರ್ಪಣೆ ಮಾಡಬೇಕು ಎಂಬುದನ್ನು ಹೇಳಿ ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ದ್ವಂದ್ವ ಕರ್ಮಗಳನ್ನ ಹೇಗೆ ಕರ್ಮ ಮಾಡುವಾಗ ಹೇಗೆ ಇರಬೇಕು ಆ ಮನೋಭಾವನೆ ಅದು ಸಾಧ್ಯವಾ ನಮ್ಮಂಥವರಿಗೆ ಎಂಬುದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಹಾಗೇನೆ ನಾವು ಮಾಡಬೇಕು ದೇವರಲ್ಲಿ ಮನಸ್ಸಿಟ್ಟು ಮಾಡಬೇಕು ಅಂತ ಅಲ್ಲಿ ಪ್ರಧಾನ ಪುರುಷೇಶನಲ್ಲಿದ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪ್ರಧಾನ ಪುರುಷೇಶ್ವರ ಎಂಬ ಶಬ್ದವನ್ನ ಅಲ್ಲಿ ಕೊಟ್ಟಿದ್ದಾರೆ. ದಾಸರು ಈ ತರ ವಿಶೇಷವಾಗಿ ಒಂದು ವಿಷ್ಣು ಸಹಸ್ರನಾಮದ ಒಂದು ಶಬ್ದವನ್ನಾಗಲಿ ಇತರ ಭಗವಂತನ ಹೆಸರುಗಳನ್ನ ತಕೊಳ್ಳುವಾಗ ಅದು ವಿಶೇಷ. ಯಾಕೆಂದ್ರೆ ನಾವು ನಮಗೆ ಈ ಕರ್ಮ ಹೇಗೆ ಮಾಡೋದು ಎಂಬುದು ಗೊತ್ತಿಲ್ಲ, ಆ ಕರ್ಮ ಸಮರ್ಪಣೆನೂ ನಮ್ಗೆ ಬರಲ್ಲ. ಮತ್ತು ನೆಕ್ಸ್ಟ್ ಪದ್ಯದಲ್ಲಿ ಅವ್ರು ಹೇಳುವಾಗ ಇದು ಏನ್ ಹೇಳ್ತಾರ ಈ ದ್ವಂದ್ವಗಳನ್ನ ಮಾಡ್ತಾ ಸುಖ ದುಃಖ ಸಮತ್ವವನ್ನು ಹೇಳ್ತಾರೆ. ಸುಖ ದುಃಖವನ್ನ ಸುಖವನ್ನು ದುಃಖವನ್ನು ಸಮಾನವಾಗಿ ಭಾವಿಸಬೇಕು ಅಂತ ದಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಅದು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳುವಾಗ ನಮ್ಗೆ ಅದು ಹೇಗೆ ಸಾಧ್ಯ ಆಗತ್ತಂದ್ರೆ ಈ ಪರ್ಟಿಕ್ಯುಲರ್ ಬರೀ ಒಂದು ಹೆಸರು ಮಾತ್ರ ಇಲ್ಲ, ಪ್ರಧಾನ ಪುರುಷೇಶ್ವರ ಅಂಬೋ ಭಗವಂತನನ್ನ ಸ್ಮರಣೆ ಮಾಡುವ ಮೂಲಕವಾಗ ಅವನು ಅದನ್ನ ನಮ್ಮಿಂದ ಮಾಡಿಸ್ತಾನ ಅಂಬೋದು. ಸೊ ಇವಾಗ 16th ಬಂದಾಗ ಇಟ್ ಲುಕ್ಸ್ ಮೋರ್ ಆರ್ ಲೆಸ್ 14th ತರನೇ ಇದೆ. ದ್ವಂದ್ವಗಳನ್ನೇ ಕೊಟ್ಟಿದ್ದಾರಲ್ಲ, ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ 14th ಅಲ್ಲಿ ಬಂದ ವಿಷಯ ಈ ದ್ವಂದ್ವ ಕರ್ಮ ಮಾಡೋದು, ಕರ್ಮದಲ್ಲಿ ನಮ್ಗೆ ಅಧಿಕಾರ ಉಂಟು ಅಂದ್ರೆ ಸ್ವತಂತ್ರ ಇಲ್ಲ, ಎಲಿಜಿಬಿಲಿಟಿ ಇದೆ, ಮಾಡಲೇಬೇಕು. ಸೊ ಕರ್ಮ ಮಾಡುವಾಗ ಹೇಗಿರಬೇಕು ಎಂಬುದನ್ನು ಹೇಳ್ತಾರೆ. ಇಲ್ಲಿ 16th ಹೇಳುವಾಗ ಅದು ಸಮ್ಮರೈಸ್ ಮಾಡಿ ಆ ಕರ್ಮ ಮಾಡ್ತೀನಿ, ಕರ್ಮ ಮಾಡಿದ ಮೇಲೆ ದ್ವಂದ್ವ ಕರ್ಮಗಳನ್ನ ಆಗ್ತಾ ಇರುತ್ತೆ ಆ ಕರ್ಮದ ಫಲ. ಸೊ ಇಲ್ಲಿ ಫಲ ಸಮರ್ಪಣೆ ದೇವರಿಗೆ, ಫಲ ಸಮರ್ಪಣೆ ಅಂದ್ರೆ ಏನು ಅಂದ್ರೆ ನಮ್ಗೆ ದಿನಾಗಲೂ ಆಗುವಂತ ಏನೇ ನಮ್ಗೆ ಕಷ್ಟ ಆದಾಗಲು ಸುಖ ಆದಾಗಲು ಸುಖ ಕಷ್ಟ ಇದೆರಡೂ ಅದು ಕಂಟಿನ್ಯೂಸ್ ಆಗಿ ಒಂದೇ ದಿವಸ ನೋಡಿದ್ರು ಬರ್ತಾನೆ ಇರುತ್ತೆ. ಇದು ದಿಸ್ ಇಸ್ ಅ ಫಲ ಫಾರ್ ಅವರ್ ಪ್ರಯರ್ ಕರ್ಮ. ಸೊ ಇದು ಬಂದಾಗ ಇಟ್ ಈಸ್ ದ ರಿಯಲ್ ನಮ್ಗೆ ಪ್ರಾಕ್ಟಿಕಲ್ಸ್ ತರ, ಇದು ಪ್ರಾಕ್ಟಿಕಲ್ಸ್. ನಮಗೆ ಸುಖ ಬಂದಾಗೆ ದುಃಖ ಬಂದಾಗೆ ಹೇಗೆ ತಕ್ಕೋಬೇಕು ಅದನ್ನ ಅಂಬೋದನ್ನ ಹೇಳ್ತಾರೆ. ಯಾರಿಗೆ ತಕ್ಕೋಬೇಕು ಎಂಬುದು ಅದು ಇದು ಫಲ ಸಮರ್ಪಣೆ ಅಂತಲೇ ಹೇಳ್ಬೋದು. ಅದರ್ವೈಸ್ ಫಲ ಸಮರ್ಪಣೆಗೆ ಇದು ಅಂದ್ರೆ ದಿಸ್ ಇಸ್ ರಿಯಲ್ ಕರ್ಮ ಮಾಡೋದು, ಕರ್ಮದ ಫಲವನ್ನ ಇವಾಗ ಅನುಭವಿಸ್ತಾ ಇದ್ದೀವಿ. ಏನು ಈ ಕರ್ಮ ಫಲವನ್ನ ಅನುಭವಿಸ್ತಾ ಇರುವಾಗ ಏನು ಮಾಡಬೇಕು? ಭಗವಂತನ ಕರುಣಾಳು ಕರುಣಾಳು ಅಂತಾರೆ, ಭಗವಂತ ಕರುಣಾಳುನೆ, ಅವನ ಕರುಣೆಯನ್ನ ಹೇಗೆ ಸಂಪಾದನೆ ಮಾಡಬೇಕು, ಭಗವಂತ ಕರುಣೆಯನ್ನ ಹೇಗೆ ಸಂಪಾದನೆ ಮಾಡಬೇಕೆಂಬುದು ಕರುಣ ಸಂಪಾದನ ಮತ್ತು ಸಮರ್ಪಣ ದ್ವಂದ್ವ ಕರ್ಮ ಫಲವನ್ನ ಅದು ಹೇಗೆ ಅರ್ಪಣೆ ಮಾಡಬೇಕು ಅದೇ ಸಮರ್ಪಣೆ ಮಾಡಬೇಕು ಇದು ಎಲ್ಲವೂ ಇದು ಹೇಳ್ತಾರೆ. ನೋಡ್ಲಕ್ಕೆ ಸಿಂಪಲ್ ಆಗಿ ಇದೆ, ಹೇಗೆಂದ್ರೆ ಹಾನಿ ವೃದ್ಧಿ ಜಯ ಅಪಜಯಗಳನೇನು ಕೊಟ್ಟುದ ಗುಂಜಿಸುತ್ತ ಲಕ್ಷ್ಮಿ ನೀನಿವಾಸನ ಕರುಣವನೆ ಸಂಪಾದಿಸನು ದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತೈಪದೆ ಹಾನುಬಂದಿಗಳಂತೆ ಒಳ ಹೊರ ಇದ್ದು ಕರುಣಾಳು ಅಂತ ಹೇಳ್ತಾರೆ. ಈಸಿಯಾಗಿ ಅರ್ಥ ಆಗತ್ತ. ಹಾನಿ ವೃದ್ಧಿ ನಾವು ನೋಡ್ತಾ ಬಂದಿದೀವಿ. ಹಾನಿ ಅಲ್ಲಿ ಬಂತಲ್ಲ, ಹಾನಿ ಅಂದ್ರೆ ಏನು? ಹಾನಿ ಅಂದ್ರೆ ಹಾನಿ ಎಂಬುದು ನಾವು ಎಲ್ಲವೂ ನಮ್ಮ ದ್ರವ್ಯಗಳು ನಮಗೆ ಬಂದ ದ್ರವ್ಯಗಳು. ದ್ರವ್ಯ ಎಂಬುದಲ್ಲಿ ಹೆಂಡತಿ ಮಕ್ಕಳು ಎಲ್ಲವನ್ನೂ ಸೇರಿಸ್ಕೋಬಹುದು. ನಮ್ಮ ಪ್ರೀತಿಕರವಾದ ವಸ್ತುಗಳು ಆ ದ್ರವ್ಯ. ದ್ರವ್ಯದ ಹಾನಿ ವಿಯೋಗ, ಹಾನಿ ಅಂದ್ರೆ ವಿಯೋಗ ಅಂತ ಇಟ್ಕೊಳ್ಳಿ. ಸೆಪರೇಷನ್ ಅದು ಹೋಗುತ್ತೆ. ನಮಗೆ ಬೇಕಾದವರು, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಆ ಥರದ್ದು ಆಗತ್ತೆ. ಮತ್ತು ನಮ್ಮ ಆರೋಗ್ಯ, ಆರೋಗ್ಯಕ್ಕೆ ಹಾನಿ. ಆರೋಗ್ಯ ವಿಯೋಗ ಆಗೋದು ಅಂದ್ರೇನು? ಆರೋಗ್ಯ ಇರೋದಿಲ್ಲ. ಟೆಂಪ್ರರಿ ಇರ್ಬೋದು, ಟೆಂಪ್ರರಿ ಪಾಸಿಂಗ್, ಫ್ಲೂ, ಕೋಲ್ಡ್, ಕಾಫ್ ಅದೆಲ್ಲ ಬಂದು ಫೀಡ ಕೊಡೋದು, ಅದು ಹಾನಿ ಇದೆ. ಆರೋಗ್ಯದ ಹಾನಿ, ಓವರ್ಆಲ್ ಏನಾದ್ರು ಡಿಸೀಸ್ ಇದ್ರೆ ಅದು ಆರೋಗ್ಯದ ಹಾನಿ ಆಗತ್ತೆ. ಆಮೇಲೆ ನಮ್ಮ ಇಂದ್ರಿಯ ಶಕ್ತಿ, ದಿಸ್ ದಿ ಎಕ್ಸ್ಪೀರಿಯನ್ಸ್ ಆರ್ ವಿತ್ ಏಜ್ ಎಕ್ಸ್ಪೀರಿಯನ್ಸ್ ಇನ್ ಚಿಕ್ಕ ವಯಸ್ಸಿನಿರ್ಬೋದು, ಇಂದ್ರಿಯಗಳ ಶಕ್ತಿ, ಕಣ್ಣು ನೋಡೋದು, ಕೇಳೋದು ಅದೆಲ್ಲ ಹಾನಿಯಾಗೋದು. ಆರ್ ದ ಕಾಂಪ್ರಿಹೆನ್ಷನ್ ಸ್ಕಿಲ್, ಆರ್ ದ ಮೆಮರಿ ಸ್ಕಿಲ್. ಸೊ ಹೀಗೆ ಇದು ಒಂದೊಂದೊಂದಾಗಿ ಹೇಳುವಾಗ. ಮತ್ತು ನಮ್ಮ ಚರ ಸ್ಥಿರ ಸ್ವತ್ತುಗಳು ಹೋಗೋದು, ಮಿತ್ರರು ಹೋಗೋದು. ಸೊ ಎಲ್ಲವನ್ನು ಆ ವಿಯೋಗವನ್ನ ಹಾನಿ ಅಂತ ಹೇಳ್ತಾರೆ. ಅಂದ್ರೆ ಈ ಹಾನಿ ಆಗತ್ತೆ, ಅದಕ್ಕೆ ಆಪೋಸಿಟ್ ಆಗಿ ಹಾನಿ ವೃದ್ಧಿ. ವೃದ್ಧಿಯಿಂದ ನಮಗೆ ಗೊತ್ತು ಏನೋ ಬರುತ್ತೆ ನಮ್ಮ ಇದಕ್ಕೆ ಜಸ್ಟ್ ಆಪೋಸಿಟ್ ಸಿಕ್ಕೋದು ನಮಗೆ, ಪಡೆಯೋದು ಆ ಭೂಮಿಯನ್ನ ಪಡೆಯೋ ಅಂದ್ರೆ ಮನೆ ಬಂಗಲ ಕಾರು ಏನೇನು ಸ್ಥಿರಚರ ಸ್ವತ್ತುಗಳನ್ನ ಪಡೆಯೋದು. ಆಮೇಲೆ ದ್ರವ್ಯದ ಏನು ಆಗತ್ತೆ ವೃದ್ಧಿ ಅಂದ್ರೆ ಹೆಂಡತಿ ವೃದ್ಧಿ ಆಗ್ತಾಳಂದ್ರೆ ಆ ಹೆಂಡತಿ ವೃದ್ಧಿ ಆಗೋದಿಲ್ಲ. ಆ ಒಂದು ಅನುಕೂಲತೆ, ಒಂದು ಪಾರ್ಟ್ನರ್ ಇಲ್ಲ ಹೆಂಡತಿನ ತಗೋಬೇಕಲ್ಲ, ಪಾರ್ಟ್ನರ್ ಅವರು ನಾವು ಮಾಡುವ ಕೆಲಸಕ್ಕೆ ಅನುಕೂಲ ಮಾಡಿ, ಪ್ರತಿಕೂಲ ಇಲ್ಲದೆ ಅನುಕೂಲ. ಪ್ರತಿಕೂಲ ಮಾಡಿದ್ರೆ ಅದು ಹಾನಿ ಆಗತ್ತೆ. ಅನುಕೂಲ ಮಾಡಿ ಕೊಟ್ರೆ, ಅನುಕೂಲ ಮಾಡಿ ಕೊಡೋದು ಮಕ್ಕಳು ನಾವು ಮಾಡೋದಕ್ಕೆ ಅನುಕೂಲವಾಗಿರುವಂತ ಪುತ್ರರು. ಆಮೇಲೆ ನೂತನ ವಸ್ತುಗಳು ಸಿಕ್ಕೋದು, ಹೊಸ ವಸ್ತುಗಳು ಸಿಕ್ಕೋದು ಮಾತ್ರ ಇಲ್ಲ, ನಾವು ದೇವರ ಗುಣಗಳಲ್ಲಿ ಒಂದು ಹೊಸತನ ನೋಡ್ಲಿಕ್ಕೆ ಕಲಿತರೆ ಅದು ವೃದ್ಧಿ, ನಮ್ಗೆ ಜ್ಞಾನದ ವೃದ್ಧಿ ತರ ಆಗತ್ತೆ. ಆಮೇಲೆ ಗೃಹ ಭೋಗ ಮುಂತಾದ ಎಲ್ಲವೂ ಇದೆಲ್ಲ ವೃದ್ಧಿ ಆಗುತ್ತೆ. ಸೊ ಬೇಸಿಕಲಿ ದೇ ಆರ್ ದ ಆಪೋಸಿಟ್ಸ್, ಹಾನಿ ವೃದ್ಧಿ. ಅಲ್ಲಿ ಹೇಳಿದಂತೆ ಇದು ಮುಂದಿನ ಒಂದು 14th ಹೇಳಿದ್ದು ಅದೇ. ಇದು ನಮ್ಗೆ ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ, ದೇವರು ಕೊಡ್ತಾ ಇದ್ದಾನೆ ಇದೆಲ್ಲ ಒಂದೊಂದು. ಜಯ ಜಯ ಅಂದ್ರೆ ಏನು? ಬೇಸಿಕಲಿ ನಮ್ಗೆ ನಮ್ಮ ಕ್ರಿಯೆ ನಾವು ಮಾಡುವಂತ ಕ್ರಿಯೆ ಸಫಲ ಆಗೋದು, ಕಾರ್ಯಸಿದ್ಧಿ ಅಂತ ಹೇಳ್ತೀವಿ ಅದೇ ಜಯ. ಆಮೇಲೆ ಈವನ್ ವಿಕ್ಟ್ರಿ, ಏನೇನು ಮಾಡ್ತೀವೋ ಕಾರ್ಯದಲ್ಲಿ ಜಯ. ಕಾರ್ಯ ನಾವು ನಮಗೆ ಯಾವ ರೀತಿಯಲ್ಲಿ ಆಗ್ಬೇಕಾಗಿದ್ದು ಆ ರೀತಿಯಲ್ಲಿ ಫಲ ಸಿಕ್ಕಿದ್ರೆ ಅದು ಜಯ. ಅಪಜಯ, ಅಪಜಯ ಅಂದ್ರೆ ನಮ್ಗೆ ಡಿಫೀಟ್ ಸೋಲು ಅಂತ ಮಾತ್ರ ಇಲ್ಲ, ನಮಗೆ ಆಗುವಂತ ಮಾನ ಅಪಮಾನಗಳು, ಅವಮಾನಗಳು ನಮ್ಗೆ ಆಗುವಂತದ್ದು. ನಾವು ಮಾಡುವಂತ ಪ್ರಯತ್ನ, ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ ಅದು ಬಂದು ವೈಫಲ್ಯ ಆಗೋದು ಅಂದ್ರೆ ವಿಫಲ ಆಗೋದು, ಈ ತರದ್ದು. ಆಮೇಲೆ ನೋವುಗಳು, ಅದರಿಂದ ಬರುವಂತ ನೋವುಗಳು ಎಲ್ಲವೂ ಈ ತರದ್ದು ಎಲ್ಲವೂ ನಮ್ಗೆ ಈ ತರದ್ದು ಎಲ್ಲವೂ ಆಗತ್ತ. ಹಾನಿ ವೃದ್ಧಿ ಜಯ ಅಪಜಯ. ಸೊ ಇದು ಎಲ್ಲವೂ ಜಯಪ ಅಂದ್ರೆ ಇದು ಇವಾಗ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಏನು ಕೊಟ್ಟಿದನೋ ಭುಂಜಿಸು ಅಂತ ಹೇಳ್ತಾ ಇದ್ದಾರೆ. ಏನು ಕೊಟ್ಟಿದಾನು ಜಯಾಪಜಯಗಳು, ಏನು ಕೊಟ್ಟಿದನ ಭುಂಜಿಸು ಕುರು ಭುಂಕ್ಷು ಅಂತ ಹೇಳಿದಂತೆ. ಯಾಕೆ ಕುರುಭುಂಕ್ಷ ಅಂತಲ್ಲಿ ಆಚಾರ್ಯ ಹೇಳಿದ್ದಾರೆ? ಇದಕ್ಕೆ ಮೂಲತಃ ಇನ್ನೊಂದು ಹೇಳ್ತದೆ. ಈ ಪದ್ಯಕ್ಕೆ ನಮ್ಗೆ ಅನೇಕ, ಇಟ್ ಲುಕ್ಸ್ ವೆರಿ ಸಿಂಪಲ್, ಬಟ್ ಈ ಪದ್ಯಕ್ಕೆ ಫಸ್ಟ್ ಉಪನಿಷತ್ಗಳನ್ನ ತಕೊಂಡಿದ್ದಾರೆ. ಇದು ಬರೀ ಯಾಕೆ ಉಪನಿಷತ್ ತಗೋಬೇಕು, ಆಚಾರ್ಯ ದಾಸರ ಮಾತು ನಮ್ಗೆ ಪ್ರಮಾಣ ಆಯ್ತಲ್ಲ ಅಂದ್ರು, ದಾಸರ ಮಾತು ಪ್ರಮಾಣ ಆಯ್ತು. ಇದಕ್ಕೆ ದಾಸರ ಮಾತಿಗೆ ಸಮ್ಮತ ಶಾಸ್ತ್ರದಲ್ಲಿ ಇದೆ, ಉಪನಿಷತ್ತುಗಳಲ್ಲಿ ಇದೆ. ಆ ಒಂದು ಈಶಾವಾಸ್ಯ ಉಪನಿಷತ್ತಲ್ಲಿ ಬರುವಂತದ್ದೇ ಇದೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕೇನ ತಟ್ಟೇನ ಗುಂಜೀತ ಮಾಂಗೃತ ಕಸ್ಯಸ್ವಿ ಧನಂ ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ಅರ್ಥವನ್ನ ಇಲ್ಲಿ ಕೊಟ್ಟು ಏನು ಕೊಟ್ಟದ್ದನ್ನು ಗುಂಜಿಸ ಅಲ್ಲಿ ಏನ್ ಹೇಳಿದ್ದಾರೆ, ಏನಪ್ಪ ನಿಮ್ಗೆ ಕೇನ ತಟ್ಟೇನ ಗುಂಜೀತ ಅಂತ ಅಲ್ಲಿ ಹೇಳುವಾಗ ದೇವರು ಯಾವುದನ್ನ ಕೊಟ್ಟಿದ್ದಾನೋ, ಯಾವುದೇ ಇರ್ಲಿ ಯಾವುದನ್ನೇ ಕೊಟ್ಟಿದ್ರು ಅದನ್ನ ಭೋಗ ಮಾಡು, ಭೋಗಂ ಕುರು, ಯು ಗೋತ್ರ ಭೋಗ ಕೆಟ್ಟದ್ದು ಒಳ್ಳೆ ಏನಿದು ಭೋಗ ಅವನು ಕೊಟ್ಟದ್ದನ್ನ ಅವನ ಪ್ರಸಾದ ಅಂತ ಸ್ವೀಕಾರ ಮಾಡು. ಮಾಂಗೃತ ಡೋಂಟ್ ಇವನ್ ಕ್ರೇವ್ ಫರ್ ಇಟ್, ಆಸೆ ಆಕಾಂಕ್ಷೆ ಏನೋ ಕೊಟ್ಟಿದ್ದಾನಲ್ಲ ಅದು ಇದು ಬೇಕು ಅದು ಬೇಕು ಅಂತ ನೀನು ಡೋಂಟ್ ಕ್ರೇವ್ ಫರ್ ಇಟ್ ಅಂತ ಅಲ್ಲಿ ಹೇಳ್ತಾರೆ. ಯಾಕೆ ಯಾಕೆ ಅಂದ್ರೆ ಈಶಾವಾಸ್ಯ ಇದಂ ಸರ್ವಂ ಅಂತ ಹೇಳಿದ್ದಾರೆ. ಅಂದ್ರೆ ಯಾಕೆ ಇದನ್ನ ತಕೋಬೇಕು, ಯಾಕೆ ಅಂದ್ರೆ ಒಂದು ನಾವು ನೋಡಿದ್ದೀವಿ ಯಾವುದು ಕರ್ಮ ಮಾಡ್ಲಿಕ್ಕೆ ಮಾತ್ರ ನಮ್ಗೆ ಅಧಿಕಾರ ಇದೆ, ಎಲಿಜಿಬಿಲಿಟಿ ಇದೆ, ಆ ಫಲದಲ್ಲಿ ಸ್ವಾಮಿತ್ವ ಇಲ್ಲ, ಅದು ನಮ್ಮ ಧರ್ಮ ಅಲ್ಲ, ಅದು ನಮ್ಮ ಧರ್ಮ ಅಲ್ಲ, ಆದ ಕಾರಣದಿಂದ ನೀನು ಬಯಸಬೇಡ, ಅದು ದೇವರ ಧರ್ಮ, ದೇವರ ಧರ್ಮ ಬೇರೆ ಇಲ್ಲ ದೇವರು ಬೇರೆ ಇಲ್ಲ, ಆದ ಕಾರಣದಿಂದ ನೀನು ಆ ಫಲ ಸ್ವಾಮಿತ್ವ ನಾನ್ ಮಾಡಿದ್ದೆ ಇದೇ ಬರ್ಬೇಕು ಹೀಗೆ ಬಯಸಬೇಡ. ಸೇಮ್ ಥಿಂಗ್, ನನಗೆ ಬಂದಿದೆ ಅವಳಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತ ನಾವು ದುಃಖ ಪಡಬಾರದು. ಯಾಕೆ ಅಂದ್ರೆ ಅವಾಗ ಅದು ಎಲ್ಲಿ ಪರಿವರ್ತನೆ ಆಗತ್ತಂದ್ರೆ ದೇವರಿಗೆ ಗೊತ್ತಿಲ್ಲ, ನನಗೆ ಜಾಸ್ತಿ ಕೊಡಬೇಕಾಯಿತು, ಅವಳಿಗೆ ಕಡಿಮೆ ಕೊಡಬೇಕಾಯಿತು, ದೇವರಿಗೆ ಗೊತ್ತಿಲ್ಲ ಅಂಬೋದಲ್ಲಿ ಅಂದ್ರೆ ಭಗವಂತನ ಸರ್ವಜ್ಞತ್ವವನ್ನ ನಾವು ಕ್ವಶ್ಚನ್ ಮಾಡಿದ್ದಂತೆ ಆಗತ್ತ. ಆ ದೃಷ್ಟಿ ನಾವು ಯೋಚನೆ ಮಾಡೋದಿಲ್ಲ, ಬಟ್ ಹೇಳ್ತಾರೆ ಅಷ್ಟು ದೂರ ಆಗತ್ತ. ಅದಕ್ಕೆ ದೇವರಿಗೆ ಯಾವ ಕಾಲದಲ್ಲಿ ಹೇಗೆ ಎಷ್ಟು ಹ್ಯಾಂಗೆ ಕೊಡಬೇಕು ಅಂತ ಅವನಿಗೆ ಗೊತ್ತು, ಅವನು ಕೊಟ್ಟಿದ್ದಾನೆ ಸ್ವೀಕಾರ ಮಾಡೋದೇ ಇನ್ ಆಲ್ ರೆಸ್ಪೆಕ್ಟ್, ಅದು ನಮಗೆ ಫಲಕಾರಿ ಆಗುತ್ತೆ. ಏನು ಒಂದು ಏನು ಇಲ್ಲಿ ಹೇಳ್ತಾರೆ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇದು ಯೋಚನೆ ಮಾಡುವಂತ ಯೋಚನೆ ಏನ್ ಮಾಡೋದು ಅಂದ್ರೆ ಇದು ಒಂದೊಂದು ಪ್ರತಿ ಒಂದು ನಮಗೆ ಇವಾಗ ಇದು ಸಿಕ್ಕಿದೆ ನಮಗೆ ಅಂದ್ರೆ ಅದಕ್ಕೆ ಕಾರಣವನ್ನ ಯೋಚನೆ ಮಾಡ್ತಾ ಹೋಗ್ಬೇಕು. ನಾವು ಹೇಳ್ತೀವಿ ಕಾರಣ ಅಂದ್ರೆ ಹಿಂದೆ ಏನಪ್ಪ ನಾವು ಮಾಡಿದ ಕರ್ಮ ಅಂತ ಕರ್ಮ ಮೇಲೆ ಹಾಕ್ತೀವಿ, ಕರ್ಮ ಜಡ ಆ ಕರ್ಮದಲ್ಲಿ ನಿಂತು ಅವನೇ ಕರ್ಮ ಪ್ರವರ್ತಕನಾಗಿ ಅವನೇ ಇದ್ದಾನೆ, ಕರ್ಮದ ಫಲ ಕೊಡೋನು ಅವನೇ ಇದ್ದಾನೆ. ಭಗವಂತ ಕೊಟ್ಟಿದ್ದು ಭಗವಂತನ ದೇವರು, ನಾವು ಊಟ ಮಾಡುವಾಗ ತೀರ್ಥ ಪ್ರಸಾದ ತಕ್ಕೊಳ್ಳುವಾಗ ದೇವರ ನೈವೇದ್ಯ ಅಂತ ಒಂದೊಂದು ತುತ್ತು ಹಾಕ್ತಾರಲ್ಲ, ಆ ಒಂದೊಂದು ತುತ್ತು ನಮ್ಮ ಕರ್ಮಗಳ ಫಲ, ಅದನ್ನ ಎಷ್ಟು ಭಯಭಕ್ತಿಯಿಂದ ಸ್ವೀಕಾರ ಮಾಡ್ತೀವೋ ಹಾಗೇನೆ ನಮ್ಗೆ ಕಷ್ಟ ಕೊಟ್ಟಾಗೆ ಸುಖ ಕೊಟ್ಟಾಗೆ ಅದನ್ನ ನಾವು ತಕ್ಕೋಬೇಕು, ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡೋದು, ದೇವರು ಕೊಟ್ಟಿದ್ದಾನೆ, ದೇವರು ಯಾಕೆ ಕೊಟ್ಟಿದ್ದಾನೆ, ಎಲ್ಲಿಂದ ಇದು ಬಂತು ಅಂತ ಚಿಂತನೆ ಮಾಡಿದ್ರೆ ನೋಡಿದ್ವಿ ಬರ್ಲಕ್ಕೆ ಮುಖ್ಯ ಕಾರಣ ತ್ರಿಗುಣಾತ್ಮಕ, ತ್ರಿಗುಣದಿಂದ ಇದು ತ್ರಿಗುಣದ ಕಾರ್ಯ, ಈ ತ್ರಿಗುಣದ ಕಾರ್ಯ ಆಗ್ತಾ ಇದೆ, ಈ ತ್ರಿಗುಣದ ಕಾರ್ಯ ಎಲ್ಲಿಂದ ಆಗ್ತಾ ಇದೆ, ಈ ದೇಹದಿಂದ ಆಗ್ತಾ ಇದೆ, ಈ ದೇಹ ಬರ್ಲಕ್ಕೆ ಮುಂಚೆ ಅಂತ ನೋಡಿದ್ವಿ ಅಲ್ಲಿನು ಆ ಒಂದು ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯಿಂದ ಆಗ್ತಾ ಇದೆ, ಮೂಲ ಪ್ರಕೃತಿಯಿಂದ ಸ್ವಭಾವ ಮೂಲ ಪ್ರಕೃತಿ ಜಡ ಪ್ರಕೃತಿ ಆ ಲಿಂಗ ದೇಹದಿಂದ ಆಗ್ತಾ ಇದೆ, ಆ ಲಿಂಗ ದೇಹ ಅದು ಜಡ ಅದು ಏನು ಮಾಡ, ಅಲ್ಲಿ ಸತ್ವ ರಜ ಸಮಾವರಣಗಳಿದ್ದೇ ಇದೆ ಅಲ್ಲಿಂದ ಆಗ್ತಾ ಇದೆ, ಇದು ನಮ್ಮ ಮನುಷ್ಯರಿಗೆ ಮಾತ್ರ ಅಲ್ಲ. ಇಲ್ಲಿ ಇನ್ಸಿಡೆಂಟ್ಲಿ ಇದು ಗೀತಾ ಭಾಷ್ಯದಲ್ಲಿ ಬಂದಿದೆ ಇದು, ಇಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ನರಹರಿ ತೀರ್ಥರ ಭಾಷ್ಯವನ್ನ ಬಳಸಿದ್ದಾರೆ, ನರಹರಿ ತೀರ್ಥರಲ್ಲಿ ಹೇಳುವಾಗ ಇದನ್ನೇ ಅವ್ರು ತರ್ತಾರೆ, ಈ ಇನ್ಫ್ಲೂಯೆನ್ಸ್ ಆಫ್ ತ್ರಿಗುಣದ ಆ ಕಾರ್ಯಗಳು ಎಲ್ಲರಿಗೇನು ಆಗತ್ತೆ, ಎಲ್ಲ ಯಾರನ್ನ ಬಿಟ್ಟು ಚತುರ್ಮುಖ ಮತ್ತು ಆ ರುಜುಗಣದವರಿಗೆ ಬಿಟ್ಟು ಉಳಿದರೆ ಎಲ್ಲರಿಗೇನು ಈ ತ್ರಿಗುಣದ ವ್ಯಾಪಾರ ಇರತ್ತೆ, ತ್ರಿಗುಣದಿಂದ ಬಂದ ಅಭಿಮಾನ ಇರತ್ತೆ, ಆ ಅಭಿಮಾನ ಅದು ಅಲ್ಪ ಅಭಿಮಾನ ನಮ್ಮ ದೊಡ್ಡವರು ತಗೊಳ್ಳೋಣ, ಅಜಯ ತೀರ್ಥರು ತಗೊಳ್ಳಿ, ರಾಯರು ತೊರ್ಕೊಳ್ಳಿ, ಎಲ್ಲರಿಗೇನು ಈ ಅವರು ನಮ್ಮಂಥವ್ರ ಅಂತ ನಮ್ಮಂಥವರಲ್ಲ ಅಲ್ಲ ಅವರು, ಬಟ್ ಅವರಿಗೇನು ಅಲ್ಪವಾದ ಆ ಒಂದು ಸುಖ ದುಃಖ ಆಗತ್ತೆ. ಇದು ನರಹರಿ ತೀರ್ಥರಿಗೆ ವ್ಯಾಖ್ಯಾನ ಇದು. ಅವರಿಗೆ ಅಲ್ಪ ಅಲ್ಪ ಅತಿ ಅಲ್ಪ ನಮ್ಗೆ ನಮ್ಮ ನಮ್ದು ನೋ ಕಂಪ್ಯಾರಿಸನ್, ಬಟ್ ನಾಟ್ ಲೈಕ್ ಚತುರ್ಮುಖನ ಹಾಗೆ ಇಲ್ಲ. ವಾಯುದೇವರಂತೆ, ಭಾರತೀ ದೇವಿಯಂತೆ, ಸರಸ್ವತಿ ದೇವಿಯಂತೆ, ರುಜುಗಣರಂತೆ ಅವರಿಗೆ ಅಲ್ಲ. ಅಲ್ಪ ಸುಖ ದುಃಖ ಆಗತ್ತೆ, ಆ ಅಲ್ಪ ಸುಖ ದುಃಖಕ್ಕೆ ಕಾರಣ ಅಲ್ಪವಾದ ಒಂದು ಅಭಿಮಾನ ಕಾರಣ ಆಗತ್ತೆ. ಅದು ತ್ರಿಗುಣದಿಂದ ಅವರು ಚಂದಾಗಿ ಅವರನ್ನು ಬಂಧನ ಮಾಡಿ ಇಟ್ಟಿದ್ದಾಳೆ. ಯಾರು ಇಟ್ಟಿದ್ದಾಳೆ ಅಂದ್ರೆ ಲಕ್ಷ್ಮೀ ದೇವಿ ಇಟ್ಟಿದ್ದಾಳೆ. ಯಾರು ಲಕ್ಷ್ಮೀ ದೇವಿ? ಪ್ರಧಾನ ನಾಮಗಳಾದಂತ ಲಕ್ಷ್ಮೀ ದೇವಿ. ಅವಳಿಗೆ ಸ್ವತಂತ್ರ ಇದೆಯಾ ಅಂತ ಹೇಳಿದ್ರೆ ಅವಳಿಗೆ ಸ್ವತಂತ್ರ ಇಲ್ಲ. ಅವಳು ಭಗವಂತನನ್ನ ಆಶ್ರಯಿಸಿದ್ದಾಳೆ, ಅದಕ್ಕೆ ಪ್ರಧಾನ. ಅದಕ್ಕೆ ಆ ವಿಶೇಷ ಈ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ನಿತ್ಯ ವಸ್ತುಗಳ ಬಗ್ಗೆ ಬಂದಿದೆ ಅಂತ. ಸೊ ನಿತ್ಯ ವಸ್ತುಗಳು ತ್ರಿಗುಣಗಳು. ಸೊ ಆ ರೀತಿ ಇದು ಮುಂದೆ ಬಂದಿದೆ ನಮ್ಗೆ. ಇದ್ರೂ ಇಲ್ಲಿ ಹೇಳೋದು ಅಲ್ಲಿ ತನಕ ಹೋಗ್ಬೇಕು. ಎಷ್ಟು ತನಕ ಅಂದ್ರೆ ನರಹರಿ ತೀರ್ಥರು ಹೇಳ್ತಾರೆ, ಈವನ್ ರುಜುಗಣದವ್ರನ್ನ ಬಿಟ್ಟು ಅಂದ್ರೆ ಪರಶುಕ್ಲತ್ರಯ ಅಂತ ಹೇಳ್ತೀವಿ, ಐ ಮೀನ್ ವಾಯುದೇವರು ಒಂದು ಕ್ಯಾಟಗರಿಯನ್ನ ಬಿಟ್ಟು ಉಳಿದವರು ಎಲ್ಲರಿಗೂ ಲಿಂಗದೇಹ ಹೋಗುವ ತನಕ ಈ ಒಂದು ಅಭಿಮಾನಕ್ಕೆ ಕಾರಣವಾದಂತ ತ್ರಿಗುಣ ಅಲ್ಪ ಪರಿಮಾಣ ಅವ್ರಿಗೆ ಅತೀ ಅಲ್ಪ ಪರಿಮಾಣದಲ್ಲಿ ಅವ್ರಿಗೇನೋ ಇದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಆದ ಕಾರಣಕ್ಕೆ ಸೊ ಅದು ಹೋಗ್ಬೇಕು ಅಂತ ಪ್ರಧಾನ ಪುರುಷೇಶ್ವರ ಅಂಬೋ ಶಬ್ದ ಅಲ್ಲಿ ಹಾಕಿದ್ದಾರೆ. ಈ ಪ್ರಧಾನ ಪುರುಷೇಶ್ವರನಲ್ಲಿ ಭಕೃತಿಯ ಬೇಡು ಕೊಂಡಾಡುವಂತೆ ಇಂದ್ರ ಪದ್ಯದಲ್ಲಿ ಬಂದು ಅದನ್ನೇ ಇಟ್ಕೊಳ್ಳೋದು. ಸೊ ಇಲ್ಲಿ ಹೇಳುವಾಗ ಹೇಳ್ತಾರೆ ಈ ಒಂದು ಮೂಲ ಪ್ರಕೃತಿ ಪ್ರಧಾನ ಲಕ್ಷ್ಮೀ ದೇವಿ ಇವಳು ಮಾಡುವಂತ ಕಾರ್ಯ ಏನು ಅದು ನಮ್ಗೆ ಗೊತ್ತಿರೋದು. ತಿರ್ಗಾನೆ ಇಲ್ಲಿ ಹೇಳ್ತಾರಲ್ಲಿ ಆ ಪ್ರಕೃತಿ ಅದನ್ನ ಉಪಾದಾನ ಹೇಗೆ ಲಿಂಗ ದೇಹದಿಂದ ಹೇಗೆ ಬಂತು ಅಂದ್ರೆ ಆ ಒಂದು ಮೂಲ ಪ್ರಕೃತಿಯನ್ನ ಸತ್ವ ರಜ ತಮಸ್ಸು ಎಂಬ ಮೂರು ಗುಣದಿಂದ ಅವಳು ಏನ್ ಮಾಡಿದಾಳಂದ್ರೆ ಅದನ್ನ ದೇವರು ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್ ಈ ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲಾ ವಸ್ತುಗಳು ಇನ್ಕ್ಲೂಡಿಂಗ್ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಫುಡ್, ನಮ್ಗಿರುವಂತ ಕನೆಕ್ಷನ್ಸ್ ಎಲ್ಲ ವಸ್ತುಗಳು ಕೆನೋ ಉಪಾದಾನ ಕಾರಣವಾದ ಜಡ ಇದು ಎಲ್ಲದಕ್ಕೇನು ಉಪಾದಾನ ಕಾರಣ ಆಗ ಲಕ್ಷ್ಮೀ ನಿಂತು ಮಾಡಿದ. ಲಕ್ಷ್ಮಿಯಲ್ಲಿ ಪ್ರಧಾನ ಪುರುಷೇಶ್ವರ ನಿಂತು ಮಾಡಿದ. ಅವನು ಎಂತಂದವನು ಅಂದ್ರೆ ನನ್ನ ದೇಹ, ದೆನ್ ವಿ ಕಮ್ ಟು ಈಚ್ ಇಂಡಿವಿಜುವಲ್. ನನ್ನ ದೇಹ ಎಷ್ಟೋ ವಸ್ತುಗಳು ಇದ್ರೂ ಕಣ್ಣು ಮುಂದೆ ಸಾವಿರಾರು ವಸ್ತುಗಳಿದ್ರು, ಸಾವಿರಾರು ಜಾಗದಲ್ಲಿ ನಾವಿರಬಹುದು, ಸಾವಿರಾರು ಜನದ ಸಂಬಂಧ ಬರಬಹುದು, ಸಾವಿರಾರು ಜನದ ಇನ್ಫ್ಲೂಯೆನ್ಸ್ ಆಗ್ಬೋದು, ಬಟ್ ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ತನೆ ಮಾಡ್ತೀವಿ ಅಂದ್ರೆ ಆ ಪ್ರಧಾನ ಪುರುಷೇಶ್ವರ ನಮ್ಮಲ್ಲಿ ಬಿಂಬನಾಗ ನಿಂತಿದ್ದಾನೆ. ಅವನೇ ಎಲ್ಲದಕ್ಕೇನು ಕಾರ್ಯಪತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವನು ಮಾಡಿಸ್ತಾನೆ. ಅವನು ಈ ದೇಹ 24 ತತ್ವದಿಂದ ಅವನು ವಿಸ್ತಾರ ಸೃಷ್ಟಿ ಇಲ್ಲ ಮಾಡಿದ್ದಾನೆ, ಮತ್ತು ಹೊರಗೆ ಇರುವಂತಹ ಪ್ರತಿ ಪದಾರ್ಥವನ್ನು ಅವನೇ ಮಾಡಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಸೊ ಅದಕ್ಕೆ ಆ ಕನೆಕ್ಷನ್ ಪ್ರಧಾನ ಪುರುಷೇಶ್ವರನು ಅವನು ಕೊಟ್ಟಿದ. ಯು ಡೋಂಟ್ ಹ್ಯಾವ್ ನಮ್ಗೆ ಬೇಡ ದುಃಖ ಬೇಡ ದುಃಖ ಬೇಡ ಅಂತ ಹೇಳಿದ್ರು ಅದು ನಮ್ಮ ವಶ ಇಲ್ಲ. ಹಿಂದೆ ಮಾಡಿದ್ದ ಅದನ್ನ ಅವನು ಉಣಿಸ್ತಾನ. ದೇವರು ನಮಗೆ ಯು ಡೋಂಟ್ ಹ್ಯಾವ್ ಎ ಚಾಯ್ಸ್ ಉಣಿಸ್ತಾನ. ಅವನು ನಮ್ಗೆ ಸುಖವನ್ನು ಉಣಿಸ್ತಾನೆ, ದುಃಖವನ್ನು ಅವನು ನಮ್ಗೆ ಉಣಿಸ್ತಾನ. ಸೊ ಅವನು ಉಣಿಸೋದು ತಪ್ಪಿದ್ದೇ ಅಲ್ಲ, ಅವನು ಕೊಡುವಂತ ಪ್ರಸಾದ. ಸೊ ಅದನ್ನ ನಾವು ಸ್ವೀಕಾರ ಮಾಡೋದೇ ಅವನಿಂದ ಕರುಣೆಯನ್ನ ಸಂಪಾದಿಸ್ಲಿಕ್ಕೆ ಅದೇ ಒಂದು ದಾರಿ ಆಗತ್ತೆ. ಅಪೋಜಿಟ್ ಅದನ್ನ ಕರುಣೆಯನ್ನ ಸಂಪಾದನೆ ಮಾಡಬೇಕು. ಸರಿ, ನಾವು ಏನ್ ಮಾಡೋದು, ಇದನ್ನಿಂದ ಏನ್ ತಕೊಳ್ಳೋದು ನಾವು ಅಂತ ಕೇಳಿದಾಗ ಇಲ್ಲಿ ಇನ್ನೂ ಒಂದು ಮೂರು ಶ್ಲೋಕಗಳು ಭಗವದ್ಗೀತೆಯಲ್ಲಿ 2nd ಅಧ್ಯಾಯದಲ್ಲಿ ಬಂದ ಆಕ್ಚುಲಿ ತಗೋಬೇಕು ಅಂದ್ರೆ 2nd ಅಧ್ಯಾಯದಲ್ಲಿ 15ನೇ ಶ್ಲೋಕದಿಂದ ತಗೊಂಡ್ರೆ 15ನೇ ಶ್ಲೋಕದಿಂದ ತಗೋಬೇಕು. ಪೂರ್ತಿ ನಮ್ಮಿಂದ ಆಗಲ್ಲ, ಬಟ್ 15ನೇ ಶ್ಲೋಕದಲ್ಲಿ ಅಲ್ಲಿ ಬರುವಂತದ್ದು ಯಮಹಿನ ವ್ಯತ್ಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರ ಸೋ ಅಮೃತತ್ವಾಯ ಕಲ್ಪತೆ ಅಂತ ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇ ಇಲ್ಲಿ ಹೇಳುವಂಥದ್ದು ಏನು ನಾವು ಕಲಿಬೇಕು, ಹಾನಿ ವೃದ್ಧಿ ಜಯ ಅಪಜಯಗಳನ್ನು ಏನು ಕೊಟ್ಟದನ್ನು ಭುಂಜಿಸು. ಸರಿ, ನಾವು ತಕೊಳ್ತೀವಿ, ಬಟ್ ಇಟ್ ಈಸ್ ನಾಟ್ ಈಸಿ ಇಟ್ಸ್ ನಾಟ್ ಈಸಿ. ಕಷ್ಟ ಬಂದಾಗ ಅಳ್ತೀವಿ, ಕುಪ್ತೀವಿ, ತುಂಬಾ ನಮ್ಗೆ ಬೇಜಾರಾಗತ್ತೆ. ಅದು ಹೇಗೆ ಮಾಡೋದು, ದ ಟೆಕ್ನಿಕ್ ಅನ್ನ ಗೀತೆಯಲ್ಲಿ ಹೇಳಿದ್ದಾರೆ, ಅದನ್ನೇ ನಾವು ಇಲ್ಲಿ ಇಟ್ಕೋಬೇಕು. ಭುಂಜಿಸು, ಲಕ್ಷ್ಮೀ ನಿವಾಸನ ಕರುಣವನ್ನು ಸಂಪಾದಿಸು. ಲಕ್ಷ್ಮೀ ನಿವಾಸನ, ಶ್ರೀನಿವಾಸ ಆ ಹೃದಯದಲ್ಲಿ ಇರುವಂತ ಸಂಪತ್ತು, ಅಭಿಮಾನಿಯಾದ ಶ್ರೀನಿವಾಸ ಅಲ್ಲೇ ಶ್ರೀಗಳು ಅಲ್ಲಿ ಇಲ್ಲಿ ಲಕ್ಷ್ಮೀ ನಿವಾಸ ಶ್ರೀನಿವಾಸ ಅಂತ ಹೇಳುವ ಮೂಲಕವಾಗಿ ಎಲ್ಲಿ ನಿಂತಿದ್ದಾನೆ ಅವನು. ಭುಂಜಿಸು ಅಂತ ಹೇಳ್ತಾರೆ. ಮಾಡೋದು ಹೇಗೆ ಅಂದ್ರೆ ಅದು ಜ್ಞಾನದಿಂದಲೇ ಮಾಡಬೇಕು. ಅದಲ್ಲೇ ಸುಖ ದುಃಖ ಸಮಂ ಅಂತ ಅಲ್ಲೇ ಇನ್ನೊಂದು ಶ್ಲೋಕದಲ್ಲಿ ಗೀತೆಯಲ್ಲಿ ಮೂರು ಶ್ಲೋಕಗಳು ಎಸ್ಪೆಷಲಿ ಈ ಪದ್ಯಕ್ಕೆ. ಅಲ್ಲಿ ನೀನು ಧೀರನಾಗಬೇಕು ಅಂತ ಅಲ್ಲಿ ಹೇಳ್ತಾ ಧೀರ ಇಲ್ಲೇ ಇಲ್ಲೇ ಬರ್ತೀವಿ. ಯಮಕಿನ ವ್ಯತೆಯಂತೇತೆ ಪುರುಷಂ ಪುರುಷರ್ಷವ ಸಮದುಃಖ ಸುಖಂ ಧೀರಂ. ನೀನು ಧೀರನಾಗಬೇಕು ಅಂತ ಹೇಳ್ತಾರೆ. ಧೀರನಾಗೋದು ಅಂದ್ರೆ ಏನು? ಧೀ ಅಂದ್ರೆ ಬುದ್ಧಿ, ಬುದ್ಧಿ ಬುದ್ಧಿ ಉಳ್ಳವನ ಅಜ್ಞಾನಿ ಅಂತ ತಕೋಬಹುದು. ಬುದ್ಧಿ ಉಳ್ಳವನಾಗಬೇಕು, ಧೀರನಾಗಬೇಕು ಅಂತ ಧೈರ್ಯದಿಂದ ಇರಬೇಕು ಅಂತ. ಎಲ್ಲಿಂದ ಧೈರ್ಯ ಬರುತ್ತೆ ನಮಗೆ? ಬುದ್ಧಿಯ ಧೈರ್ಯ, ಈ ವಿಷಯದಲ್ಲಿ ಬುದ್ಧಿಯ ಧೈರ್ಯ ನಮಗೆ ಬೇಕು. ಅದಕ್ಕೆ ಧೀರ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿದೆ ಲಕ್ಷ್ಮೀ ನಿವಾಸ ಶ್ರೀನಿವಾಸ. ಶ್ರೀನಿವಾಸ ಶ್ರೀ ಅಂದ್ರೆ ನಾವು ನೋಡಿದ್ದೀವಿ, ಶ್ರೀ ಅಂದ್ರೆ ಜ್ಞಾನೇಂದ್ರಿಯಗಳಿಗೆ ಶ್ರೀ. ಲಕ್ಷ್ಮೀ ಎಂಬುದು ಆ ಲಕ್ಷ್ಯ, ಆ ನಮ್ಮ ಮೇಲೆ ಲಕ್ಷ ಇಟ್ಟು ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾಳೆ ಎಂಬ ಪ್ರೀತಿ. ಸೊ ಆ ಜ್ಞಾನ ಬರಬೇಕು, ಅದು ಜ್ಞಾನೇಂದ್ರಿಯದಿಂದ ಬರೋದು. ಲಕ್ಷ್ಮೀ ನಿವಾಸ ಅಂದ್ರೂ ಶ್ರೀನಿವಾಸ ಅಂದ್ರೂ ಒಂದಾಗುತ್ತೆ. ಅದಕ್ಕೆ ಧೀರಂ, ಗೀತೆಯಲ್ಲಿ ಹೇಳೋದು ಧೀರಂ, ಧೀರನಾಗು ಬುದ್ಧಿವಂತನಾಗು ಎಂಬುದು. ಇದು ಮಾತ್ರ ಅಲ್ಲ, ಅಲ್ಲಿ ಏನ್ ಹೇಳ್ತಾರಂದ್ರ ಮೋಕ್ಷ ಯೋಗಿ ಅಂದ್ರ ಸಾತ್ವಿಕರು. ಆ ಸಾತ್ವಿಕರಲ್ಲಿ ಇರುವಂತ ಲಕ್ಷಣ ಅಂದ್ರೆ ನಾವು ಸಾತ್ವಿಕರು ಅಂತಾನೆ ನಾವು ಕರ್ಮಗಳನ್ನ ಮಾಡ್ತೀವಿ. ಸೊ ಧೀರ ಅಂಬೋ ಕ್ವಾಲಿಟಿ, ಧೈರ್ಯಶಾಲಿ ಬುದ್ಧಿವಂತ ಅಂಬೋದು ನಮ್ಮ ಒಳಗೇನೆ ಅದು ಇದೆ. ದಟ್ ಈಸ್ ದ ಲಕ್ಷಣ ಅಂತ. ಧೀರ ಅಂಬೋದು ಈ ಲಕ್ಷಣವನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಏನು ಲಕ್ಷಣವನ್ನು, ಮೋಕ್ಷ ಲಕ್ಷಣ ಇದು ಏನು? ಧೀರ ಹೇಗೆ ಆಗೋದು ಅಂತ ಹೇಳುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಮೂರು ಪದ್ಯಗಳನ್ನು ಕರುಣವನ್ನೇ ಸಂಪಾದಿಸ ಅನುದಿನದಿ. ಸೊ ಏನು ಕೊಟ್ಟರೂ ಉಣ್ಣಬೇಕು. ಹಾನಿ ವೃದ್ಧಿ ಈ ದ್ವಂದ್ವಗಳು, ಇಲ್ಲಿ ಹೇಳಿದಂತ ದ್ವಂದ್ವಗಳು, ಈ ದ್ವಂದ್ವಗಳ ದ್ವಂದ್ವ ಕರ್ಮ ಸಮರ್ಪಣೆ ಮಾಡಬೇಕು. ದ್ವಂದ್ವಗಳನ್ನ ಉಣ್ಣಬೇಕು. ಸುಖ ದುಃಖವನ್ನ ಉಣ್ಣೋದು ಅಂದ್ರೆ ಬರೀ ಅಳ್ತಾ ಉಣ್ಣೋದು, ಏನೋ ಉಣ್ಣೋದು ಅಂತ ಇಲ್ಲ, ಅಳ್ತಾ ಉಣ್ಣೋದು ಇಲ್ಲ, ತುಂಬಾ ಒಂದು ಉದ್ರೇಕ, ಕುಗ್ಗೋದು ಇಲ್ಲ, ಉಬ್ಬೋದು ಇಲ್ಲ, ಎರಡು ನಾವು ಮಾಡಬಾರ್ದು. ಸಮತ್ವಂ, ಅದಕ್ಕೆ ಹೇಳುವಾಗ ಸಮತ್ವಂ ಯೋಗ ಉಚ್ಚೇತೆ ಅಂತ ಇನ್ನೊಂದು ಕಡೆ ಅದೇ ಗೀತೆಯಲ್ಲಿ ಹೇಳ್ತಾರೆ. ಇದನ್ನ ಏನು ಕೊಟ್ಟರನು ಭುಂಜಿಸಿರೋದು ಅಂತ, ಹೇಗೆ ಉಣ್ಣಬೇಕು. ಕರ್ಮಫಲ ಅಂದ್ರೆ ನಮ್ಗೆ ಬರುವಂತ ಕಷ್ಟ ಸುಖಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂಬೋದನ್ನ ಹೇಳ್ತಾರೆ. ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಧೀರನಾಗಬೇಕು ಅಂತ. ಧೀರನಾಗಬೇಕು ಅಂದ್ರೆ ಅದು ಆ ಸಾಧಕನ ಲಕ್ಷಣ. ಧೀರನಾಗಬೇಕು ಅಂಬುದು ಸಾಧಕನ ಲಕ್ಷಣ. ಏನು ಮಾಡಬೇಕು ನಾವು ಅಂದ್ರೆ, ನೀವು ಎರಡು ಉಣ್ಣುವಾಗ ಸಮದುಃಖ ಸುಖಂ ಧೀರ ಅಂತ ಹೇಳ್ತಾರೆ. ಸಮದುಃಖ ಸುಖಂ, ಸಮ ದುಃಖ ಅಂದ್ರೆ ಸಮ ದುಃಖ ಬಂದಾಗಲು, ನಿಮ್ಮ ಜೀವನದಲ್ಲಿ ದಿನಾಗ್ಲೂ ನಮಗೆ ದುಃಖ ಬಂದಾಗಲು ಸುಖ ಬಂದಾಗಲು ಸಮವಾಗಿ ಭಾವನೆ ಮಾಡ್ಬೇಕು. ಅಂದರೆ ಸುಖಕ್ಕೇನೋ ದುಃಖಕ್ಕೇನೋ ವ್ಯತ್ಯಾಸವೇ ನಮಗೆ ಗೊತ್ತಿಲ್ಲ, ನಾವು ದಡ್ರು ಎಂಬ ಅಭಿಪ್ರಾಯ ಇಲ್ಲ. ದುಃಖ ಅಂಬುದು ಇದು ಪುರುಷಾರ್ಥ ಅಲ್ಲ, ನಾವು ಬಯಸೋದು ಅಲ್ಲ. ಸೊ ಅದು ಬೇಡ ನಮಗೆ, ತ್ಯಾಜ್ಯ ಅದು. ಸುಖ ಅಂಬೋದು ಏನು? ಸುಖ ಅಂಬೋದು ವಿಷಯದಿಂದ ಹೊರಗೆ, ಜೀವಕ್ಕೆ ಹೊರಗೆಯಿಂದ ಬರುವಂತದ್ದು ವಿಷಯ. ಆ ವಿಷಯದಿಂದ ಸುಖ ಬರ್ತಾ ಇದೆ. ಸೊ ಯೋಚನೆ ಸ್ವಲ್ಪ ಮಾಡಿದ್ರೆ ಎರಡು ಬರುತ್ತೆ ನಮ್ದು. ಒಂದು ಆ ವಿಷಯದಿಂದ ಅದು ನಮ್ಮ ಹೇಗೆ ದುಃಖ, ದೇವರು ನಮ್ಮ ಕರ್ಮಕ್ಕನುಗುಣ ಉಣಿಸ್ತಾನೋ ಸುಖವನ್ನು ಹಾಗೆ ಉಣಿಸ್ತಾನೆ. ನಮಗೆ ಆ ಕಂಟ್ರೋಲ್ ಎಂಬುದಿಲ್ಲ, ಫಲ ಸ್ವಾಮಿತ್ವ ನಮಗೆ ಇಲ್ಲ. ಮೂಗನ್ನ ಹಿಡಿದು ಉಣಿಸ್ಬಿಡ್ತಾನೆ, ಕಷ್ಟವನ್ನು ಸುಖವನ್ನು ಉಣಿಸ್ತಾನೆ. ನಮ್ಮ ಕೈಯಲ್ಲಿ ಇಲ್ಲದ ವಿಷಯದ ಬಗ್ಗೆ ತಲೆ ಕೆಡಿಸಿ ಏನು ಪ್ರಯೋಜನವೂ ಇಲ್ಲ, ಅನ್ನೆಸೆಸರಿ ಆಗತ್ತೆ ಅಂಬೋ ಒಂದು ಮನಸ್ಸಿಗೆ ಬರಬೇಕು. ಇನ್ನೊಂದು ಏನಂದ್ರೆ ಈ ಸುಖ ಬಂದ ಸುಖ ಅದು ನಮಗೆ ವಿಷಯದಿಂದ ಬರುವಂಥದ್ದು, ಅದು ನಿತ್ಯ ಅಲ್ಲ. ಇದು ನಮ್ಮ ಎಕ್ಸ್ಪೀರಿಯನ್ಸ್ಲೇ ಗೊತ್ತಾಗತ್ತೆ. ಆ ಬರುವಂಥ ಸುಖ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಹೋಗ್ಬಿಡತ್ತೆ. ದುಃಖವೂ ಹೋಗುತ್ತೆ, ಸುಖವೂ ಹೋಗ್ಬಿಡತ್ತೆ. ಸೊ ಶಾಶ್ವತವಾಗಿ ಇರೋದಿಲ್ಲ ಹೊರಗಿಂದ. ಸೊ ಇದು ರಿಯಲ್, ಬಟ್ ಇಟ್ ಈಸ್ ಅನಿತ್ಯ, ನಿತ್ಯವಾದದ್ದಲ್ಲ. ಅನಿತ್ಯವಾದ ವಸ್ತುಗಳನ್ನ ಇಟ್ಟುಕೊಂಡ್ರೆ ವಿಯೋಗ ಎಂಬುದು ಸಹಜವೇ ಆಗುತ್ತೆ. ಅನಿತ್ಯವಾದ ಒಂದು ವಸ್ತು ಇಟ್ಟುಕೊಂಡ್ರೆ, ಇವತ್ತೇನೋ ಇಟ್ಕೊಳ್ತೀವಿ, ಯಾರೋ ಒಂದು ನಮ್ಗೆ ಪರ್ಫ್ಯೂಮ್ ಕೊಡ್ತಾರೆ, ಅವರು ಪರ್ಫ್ಯೂಮ್ ಕೊಟ್ಟಿದ್ದಾರೆ, ಅದು ತುಂಬಾ ರೇರ್ ವಂಡರ್ಫುಲ್ ಪರ್ಫ್ಯೂಮ್ ಅಂತ ನಾನು ಪ್ರಿಸರ್ವ್ ಮಾಡ್ತೀನಿ, ಲಾಕರ್ಲಿ ಇಟ್ಟು ಒಂದು 10 ವರ್ಷ ಪ್ರಿಸರ್ವ್ ಮಾಡ್ತೀನಿ ಅಂದ್ರೆ ಏನಾಗತ್ತೆ? ಆ ವಾಸನೆ ಎಲ್ಲ ಒಂದಾದ್ಮೇಲೆ ಹೋಗೇ ಬಿಡುತ್ತೆ. ತಾತ್ಕಾಲಿಕ ಯೂಸ್ ಮಾಡಿ, ತಾತ್ಕಾಲಿಕ ಪದಾರ್ಥಗಳು ಏನೇ ತಗೊಳ್ಳಿ. ಸೊ ಹೀಗೇನೆ ಇಲ್ಲಿ ಬರುವಂತದ್ದು ಅಂಬೋ ಜ್ಞಾನ ಇರೋದು. ತಾತ್ಕಾಲಿಕ ಸುಖ ಹಿಂದೆ ಓಡೋದು ಅದು ಮೂರ್ಖತನವೇ ಆಗುತ್ತೆ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಸ್ಟೇ ವಿತ್ ಅಸ್. ಅದು ಎಲ್ಲವೂ ತಾತ್ಕಾಲಿಕ ಆಗುತ್ತೆ. ಹೊರಗಿಂದ ಬರುವಂತ ಎಲ್ಲ ಕನೆಕ್ಷನು ನಮ್ಗೆ ತಾತ್ಕಾಲ. ಅದಕ್ಕೆ ನಮ್ಗೆ ಗುರುಗಳ ಜೊತೆಯಲ್ಲಿ ಸಂಬಂಧ, ಗೋಪಾಲದಾಸರು, ವಿಜಯದಾಸರು, ಜಗನ್ನಾಥದಾಸರು, ಆಂತರಿಕ ಇವರ ಗುರುಗಳ ಸಂಬಂಧ ತಾತ್ಕಾಲಿಕ ಇಲ್ಲ. ಯಾವತ್ತೂ ಇರುವಂತ ಅನುಗ್ರಹಕರು ಯಾವತ್ತೂ ಇರುವಂತ ಸಂಬಂಧ ಆಗತ್ತೆ. ಉಳಿದದೆಲ್ಲ ತಾತ್ಕಾಲಿಕವಾಗಿ ಬರುತ್ತೆ. ಸೊ ಅದು ಹಿಂದೆ ಹೋದರೆ ನಷ್ಟ ಆಗತ್ತೆ. ಒಂದು ಏನೇ ಒಂದು ತಕೊಂಡ್ರು, ವ್ಯಕ್ತಿಯನ್ನ ತಕೊಂಡ್ರೆ ಇದರ್ ವಿ ಗೋ ಫಸ್ಟ್ ಆರ್ ದೇ ಗೋ ಫಸ್ಟ್, ವಸ್ತುಗಳು ಇದರ್ ದ ವಸ್ತು ಗೆಟ್ ದ ಸ್ಟಾರ್ಟ್ ಆರ್ ನಾವು ವಿ ಮೇ ನಾಟ್ ಔಟ್ ಲಿವ್ ಇಟ್. ಸೊ ಹೀಗೆ ಇದನ್ನ ನಾವು ತಿಳ್ಕೋಬೇಕು. ಸೊ ತಿಳ್ಕೊಂಡಾಗೆ ಸಮದುಃಖ ಅದು ಹೇಗೆ ಹೇಳೋದು ಸುಲಭ. ಇದಕ್ಕೆ ಹೇಗೆ ಸಮತ್ವ ಹೇಗೆ ಬರುತ್ತೆ, ಹೌ ಕ್ಯಾನ್ ವಿ ಟೇಕ್ ಇಟ್, ಅದಕ್ಕೆ ಏನು ಬೇಕು, ಧೀರನಾಗಬೇಕು, ಧೀರನಾಗೋದು ಲಕ್ಷಣ ಅಂದ್ರೆ ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಈ ಒಂದು ಸುಖ ಮತ್ತು ದುಃಖ. ಈ ಸುಖ ದುಃಖಕ್ಕೆ ಕಾರಣವಾದ ವಸ್ತುವನ್ನು ಹುಡುಕಿ. ಸುಖಕ್ಕೆ ಕಾರಣವಾದ ಒಂದು ವಸ್ತು, ದುಃಖಕ್ಕೆ ಕಾರಣವಾದ ವಸ್ತು, ಆ ವಸ್ತುವಲ್ಲಿ ನಾವು ಇಡುವಂತ ಅಭಿಮಾನ, ಇದು ತುಂಬಾ ಚೆನ್ನಾಗಿದೆ. ನಮ್ಗೆ ಸುಖ ಬರುತ್ತೆ ಏನೋ ನೋಡ್ತೀವಿ, ಇದು ನೋಡಿ ಬಂದ್ರೆ ಏನಾಗೋದಿಲ್ಲ. ಒಂದು ಅಂಗಡಿಗೆ ಹೋಗ್ತೀವಿ, ಒಂದು ಸೀರೆಯನ್ನ ನೋಡ್ತೀವಿ, ತುಂಬಾ ಚೆನ್ನಾಗಿದೆ ಸೀರೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅಷ್ಟೇ ಬಿಟ್ಟು ಬಿಟ್ರೆ ಏನು ಆಗೋದಿಲ್ಲ. ಅದು ನನ್ನದಾಗಬೇಕು. ಐ ಹ್ಯಾವ್ ಟು ಬೈ ಅಂಡ್ ಕೀಪ್ ಇಟ್ ಇನ್ ಮೈ ಬ್ಯೂರೋ ಅಂಡ್ ಐ ಹ್ಯಾವ್ ಟು ಯೂಸ್ ಇಟ್, ಇಟ್ ಇಸ್ ಮೈ ಸ್ಯಾರಿ ಅಂತ ಬರುತ್ತೆ ನೋಡಿ. ಅದು ಆ ಸ್ಯಾರಿಗೆ ಏನಾರ ಸ್ಯಾರಿನೋ ಏನೋ ಒಂದು ಏನಾರಾದ್ರೂ ದುಃಖ ಬಂದ್ಬಿಡುತ್ತೆ. ಅದಕ್ಕೆ ಆ ಕಾರಣ ವಸ್ತು ಮೇಲೆ ನಮ್ಗೆ ಸುಖ ಸುಖವನ್ನ ಮಾಡಿಸುವ ಈ ಒಂದು ವಸ್ತು ಆ ವ್ಯಕ್ತಿ, ಆ ವಸ್ತು ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಇಡಬೇಕು, ಎಷ್ಟು ಚೆನ್ನಾಗಿದೆ ಅಂಬೋದು ಎಷ್ಟು ಇಡಬೇಕು, ಅಷ್ಟೇ ಇಟ್ಟರೆ ಪ್ರಾಬ್ಲಮ್ ಬರೋದಿಲ್ಲ. ಆ ವಸ್ತುವಿನ ಮೇಲೆ ನಾವು ಅತಿಯಾಗಿ ಅದ ಮೇಲೆ ಇಟ್ಟುಬಿಟ್ರೆ, ನಮಗೆ ಒಂದು ವಸ್ತುವಿಗೆ ಮಿತ ಮೀರಿ ನಾವು ಇಟ್ಟುಬಿಟ್ಟು ಅದಕ್ಕೆ ಒಂದು ಸ್ನೇಹ ಬೆಳೆಸಿಬಿಟ್ರೆ, ಆವಾಗ ನಮಗೆ ಆ ಒಂದು ಕಷ್ಟ ಬರುತ್ತೆ, ದುಃಖ ಬರುತ್ತೆ. ಸೊ ಏನಿಲ್ಲಿ ಲೆಸನ್ ಆಗತ್ತಂದ್ರೆ ಅಭಿಮಾನ. ಈ ಅಭಿಮಾನವನ್ನ ನಾವು ಈ ವಿಷಯದಲ್ಲಿ ಇರುವಂತ ಅಭಿಮಾನವನ್ನ ಲೆಸನ್ ಪೂರ್ತಿ ತೆಗೀಲಕ್ಕೆ ಆಗೋದೇ ಇಲ್ಲ. ಅಭಿಮಾನವನ್ನ ನಾವು ಕಡಿಮೆ ಮಾಡಿಕೊಳ್ಳಬೇಕು, ಅಭಿಮಾನ ಕಡಿಮೆ ಮಾಡ್ಕೋಬೇಕು ಅಂಬುದು ಬರುತ್ತೆ. ಸೊ ಅಭಿಮಾನವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ನಾವು ಅಭಿಮಾನ ಅದು ಹೇಗೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ವಿಷಯಗಳನ್ನ ಹೇಗೆ ಅಕಾಂಪ್ಲಿಷ್ ಮಾಡೋದು ಅಂದ್ರೆ, ನೀನು ಧೀರನಾಗಬೇಕು, ಧೈರ್ಯ ಉಳ್ಳವನಾಗಬೇಕು, ಪ್ರಯತ್ನ ಮಾಡಬೇಕು ಅಂತ. ಅದು ಹೇಗೆ ನಾವು ಪ್ರಯತ್ನ ಮಾಡೋದು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ನೀನು ಒಂದು ಭಗವಂತನಲ್ಲಿ ಅಂದ್ರೆ ಧೀರನಾಗಬೇಕು ಅಂದ್ರೆ ಆ ಭಗವಂತನಲ್ಲಿ ಆ ಮನಸ್ಸನ್ನ ಇಡಬೇಕು. ಇಲ್ಲಿ ಒಂದು ಡೈಗ್ರೆಷನ್ ಅನ್ನು ಮಾಡ್ತಾರೆ. ಏನ್ ಡೈಗ್ರೆಷನ್ ಮಾಡ್ತಾರಂದ್ರೆ, ಈ ವಸ್ತು ಯಾವುದೇ ವಸ್ತು ವ್ಯಕ್ತಿ ಏನ್ ಧೀರನಾಗಬೇಕು ಅಂದ್ರೆ ಅಲ್ಲಿ ಧೀರನಾಗಬೇಕು ಅಂದ್ರೆ ಏನ್ ಮಾಡಬೇಕು ನಾವು ಅಂದ್ರೆ ಅಲ್ಲಿ ಹೇಳ್ತಾರೆ ಮನಸ್ಸಿಗೆ ಅಪ್ ಟು ಮನಸ್ಸು ಮನಸ್ಸು ಕಣ್ಣು ಕಾಂಟ್ಯಾಕ್ಟ್ ಮಾಡುತ್ತ ವಸ್ತುವನ್ನ ಮನಸ್ಸು ಅದನ್ನಿಂದ ವಿಕಾರ ಆದ ವಿಕಾರ ಅಂದ್ರೆ ಚೇಂಜ್ ಹ್ಯಾಪನ್ಸ್ ಲೈಕಿಂಗ್ ಡಿಸ್ಲೈಕ್ ಲೈಕ್ ಡಿಸ್ಲೈಕ್ ಹಾನಿ ವೃದ್ಧಿ ಇದೆಲ್ಲ ಏನೇನು ಜಯ ಅಪಜಯಗಳು ಹಾನಿ ವೃದ್ಧಿ ಎಲ್ಲ ಬರೋದು ಎಲ್ಲವೂ ಈ ಮನಸ್ಸಿಗೆ ಆಗತ್ತೆ. ಜೀವ ಅದನ್ನ ಅಂಟುಕೊಳ್ಳಬಾರದು. ಜೀವ್ ಇಟ್ ಕ್ಯಾನ್ ಎಂಟರ್ ಯುವರ್ ಮೈಂಡ್. ಅದಕ್ಕೆ ಅಂತ ಕಣ್ಣು ಮುಚ್ಚಿಕೊಂಡು ಮನೇಲಿ ಕೂತ್ಕೊಳ್ಳೋದು ಅಂತಿಲ್ಲ. ಅಯ್ಯೋ ಎಲ್ಲವೂ ನಾವು ಪಾಲನೆ ಮಾಡಬೇಕು. ಅದು ಮನಸ್ಸಿನ ಲೆವೆಲ್ ಅಷ್ಟು ಹೋಗಬೇಕು ಹೊರತು ಇಟ್ ಶುಡ್ ನಾಟ್ ಗೋ ಒಂದು ಆತ್ಮನಲ್ಲಿ ಅಂದ್ರೆ ಆತ್ಮನಲ್ಲಿ ಅಂದ್ರೆ ನಮ್ಮ ಜೀವ ಶುಡ್ ನಾಟ್ ಗೆಟ್ ಅಟ್ಯಾಚ್ ಟು ದಟ್. ಅದು ಏನು ಅದನ್ನೇ ಅಭಿಮಾನ ಅಂತ ಹೇಳ್ತಾರೆ. ತುಂಬಾ ಹಚ್ಚಿಕೊಳ್ಳಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಧೀರನಾಗಬೇಕು ಅಂತ ಇದು ತಿಳ್ಕೊಳ್ಳೋದು. ಅದು ಹೇಗೆ ಆಗತ್ತೆ ನಮ್ಗೆ, ಹೌ ಇಸ್ ಇಟ್ ಅಕಾಂಪ್ಲಿಶ್ಡ್ ಅಂತ ಹೇಳುವಾಗ ಹೇಳ್ತಾರೆ ಪುರುಷಂ. ಅದಕ್ಕೆ ಪುರುಷ ಶಬ್ದವನ್ನ ಬಳಸಿದ್ದಾರೆ. ಅಂದ್ರೆ ಯಾಕೆ ಈ ಪುರುಷ ಶಬ್ದವನ್ನ ಇಲ್ಲಿ ಪುರುಷೇಶ್ವರ ಪುರುಷ ಅಂತ ಬಂದಿದೆ. ಪುರುಷ ಅನೇಕ ಮೀನಿಂಗ್ ನೋಡ್ತೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಮೀನಿಂಗ್ ಅನ್ನ ತಗೋಬೇಕು ಅಂದ್ರೆ ಎಕ್ಸಾಂಪಲ್ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಅಭಿಮಾನವನ್ನ ಬಿಟ್ಟರೆ ನೀನು ಧೀರನಾಗ್ತೀಯ. ಆರ್ ಧೀರ ಆದ ಕಾರಣದಿಂದ ಅಭಿಮಾನವನ್ನ ಬಿಡ್ತೀಯ. ಯಾರು ಈ ಅಭಿಮಾನವನ್ನ ಬಿಟ್ಟು ಸಮವಾಗಿ ಧೀರನಾಗಿದ್ದಾನೆ, ಸೊ ಸಮವಾಗಿ ಭಾವನೆ ಮಾಡ್ತಾನೆ. ಏನು ಸಮಭಾವನೆ ಮಾಡ್ತಾನಂದ್ರೆ ಹೇಗೆ ದುಃಖ ಬೇಡವೋ, ದುಃಖ ಒಂದು ಪುರುಷಾರ್ಥ ಅಲ್ಲವೋ, ವಿಷಯದಿಂದ ಬರುವಂತ ಸುಖ ಅನಿತ್ಯ ಅದಾಯಿತು. ಅದು ಮಾತ್ರ ಅಲ್ಲ, ವಿಷಯದಿಂದ ಬಂದ ಸುಖ ದುಃಖ ನಮಗೆ ಇನ್ನೂ ಬಂಧನದಲ್ಲಿ ಹಾಕತ್ತ, ನಮಗೆ ಸಂಸಾರದಲ್ಲಿ ಆಗತ್ತ. ವಿಷಯದಿಂದ ಬರುವಂತ ಸುಖ, ಸುಖದಿಂದ ನಾವು ಮಾಡುವ ಕಾರ್ಯಗಳು ಎಲ್ಲವೂ ನಮಗೆ ಬಂಧಕ್ಕಾಗತ್ತ. ಸೊ ಮೋಕ್ಷದ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಹೇಗೆ ದುಃಖವೋ, ದುಃಖ ಹೇಗೆ ನಮಗೆ ಬೇಡವೋ, ಹಾಗೇನೆ ಸುಖವೂ, ಯಾವ ಸುಖ ವಿಷಯದಿಂದ ಬರುವಂತ ಸುಖ ಅದು ನಮ್ಗೆ ಸಂಸಾರದಲ್ಲಿ ಹಾಕುವಂತದ್ದೇ ಆಗತ್ತ. ದೇವರನ್ನ ಮರ್ತು ಮಾಡುವಂತ ಎಲ್ಲವೂ ಸಂಸಾರದಲ್ಲಿ ಹಾಕತ್ತ. ಸೊ ಅದು ನಮಗೆ ಮೋಕ್ಷಕ್ಕೆ ವಿರೋಧಿ ಆಗತ್ತ. ಸೊ ದುಃಖವೂ ಮೋಕ್ಷಕ್ಕೆ ವಿರೋಧಿ. ಈ ವಿಷಯದಿಂದ ಬರುವಂತ ದುಃಖ ಮೋಕ್ಷಕ್ಕೆ ವಿರೋಧಿ, ವಿಷಯದಿಂದ ಬರುವಂತ ಸುಖವು ಮೋಕ್ಷಕ್ಕೆ ವಿರೋಧಿ ಆಗತ್ತ. ಸೊ ಬೋತ್ ಆರ್ ವಿತ್ ರಿಗಾರ್ಡ್ ಟು ಮೋಕ್ಷ ಅಚೀವಿಂಗ್ ಮೋಕ್ಷ. ಮೋಕ್ಷ ಅಂದ್ರೆ ಏನೋ ಎಲ್ಲ ಹುಟ್ಟು ಹೋಗೋದಂತಿಲ್ಲ, ನಮಗೆ ಬೇಕಾದ ಸುಖ. ಯಾವತ್ತೂ ದುಃಖರಾಹಿತ್ಯವಾದ ಸುಖ ಈ ಮೋಕ್ಷ. ನಾವಾಗಿ ಇರೋದು ಮೋಕ್ಷ. ಅದು ಎಲ್ಲರೂ ಬಯಸುವಂತ ವಸ್ತುವೇ ಆಗಿದೆ. ಸುಖ ಬಂದಾಗ ಯಾವಾಗ್ಲೂ ಹೀಗೆ ಇರಬೇಕು ಅಂತ ನೀನು ಬಯಸ್ತೀಯ, ಅದೇ ಮೋಕ್ಷ. ಅದಕ್ಕೆ ಈ ಎರಡು ವಿರೋಧಿಗಳಾಗ್ತಾರೆ. ಅಂದ್ರೆ ನಮಗೆ ಬೇಕಾದ ತುಂಬಾ ಬೇಕಾದ ನಿತ್ಯ ಸುಖ ಜ್ಞಾನದಿಂದ ಇರುವಂತ ಆ ಸುಖಕ್ಕೆ ಇದು ವಿರೋಧಿಗಳು. ದೇ ಆರ್ ಆಪೋಸಿಟ್. ವಿರೋಧಿ ಅಂದ್ರೆ ಆಪೋಸಿಟ್. ಸೊ ಇನ್ ದಟ್ ಕಾಂಟೆಕ್ಸ್ಟ್ ದೇ ಆರ್ ಸೇಮ್ ಬಿಕಾಸ್ ದೇ ಡೋಂಟ್ ಗಿವ್ ಮೀ ನಿತ್ಯ ಸುಖ. ಸೊ ಅದಕ್ಕೆ ಸಮ ಅಂಬುದು ಆ ವಿಷಯದಲ್ಲಿ ಇದು ಎರಡು ತರ. ನಾಟ್ ಲೈಕ್ ದುಃಖಕ್ಕೇನೋ ಒಂದು ಜ್ಞಾನಿ ಬಂದಾಗ ಜ್ಞಾನಿಗೆ ಯಾವುದು ಸುಖ ಅಂತ ಗೊತ್ತಿಲ್ಲ, ಯಾವುದು ದುಃಖ ಅಂತ ಗೊತ್ತಿಲ್ಲ. ಅವನು ದಡ್ಡ ಅಂಬೋ ಅರ್ಥ ಅಲ್ಲ. ಅವನ ಕಣ್ಣು ಇನ್ನೂ ಹೈಯರ್ ಲೆವೆಲ್ ಇಂದ ನೋಡ್ತಾ ಇದ್ದ. ನಿತ್ಯ ಸುಖಕ್ಕೆ ಇದು ವಿರೋಧಿಗಳು ಅಂತ. ಸೊ ಅದಕ್ಕೆ ಅವನು ಸಮವಾಗಿ ಭಾವಿಸ್ತಾನಂತ ಬಂತು. ಸೊ ಇದು ಮೇಲೆ ಬೇಸಿಕಲಿ ನಾವೇನು ಹೇಳಿದ್ದು, ಅಭಿಮಾನ ಬಿಟ್ಟವನು ಧೀರನಾಗ್ತಾನೆ. ಧೀರ ಅಭಿಮಾನವನ್ನ ಬಿಡುತ್ತಾನೆ. ಧೀರ ಇರೋದು ಮೋಕ್ಷ ಸಾಧಕನ ಲಕ್ಷಣ. ನಾವೆಲ್ಲ ಸಾಧಕರು ಅಂದರೆ ಇದಕ್ಕೆ ಒಂದು ಅಬ್ಜೆಕ್ಷನ್ ಬರ್ಬೋದು. ಏನು, ಓಕೆ ನೀವು ಅಭಿಮಾನ ತ್ಯಾಗ ಮಾಡಬೇಕು ಅಂದ್ರೆ ಮಲ್ಕೊಂಡ ಕುಂಭಕರ್ಣನಂತೆ ಮಲ್ಕೊಂಡ್ ಬಿಟ್ರೆ ಡೀಪ್ ಸ್ಲೀಪ್ಲಿ ಗಾಢ ನಿದ್ರೆಯಲ್ಲಿ ಈ ದೇಹದ ಮೇಲೆ ಅಭಿಮಾನ ಇರೋದೇ ಇಲ್ಲ. ಯಾರು ಕೂಗಿದ್ನೋ ಏನು ಮಾಡಿದ ಡೀಪ್ ಸ್ಲೀಪ್ ಸ್ವಪ್ನಾವಸ್ಥೆ ಇಲ್ಲ. ಡೀಪ್ ಸ್ಲೀಪ್ಲಿ ಅಭಿಮಾನವನ್ನೇ ದೇಹದ ಮೇಲೆ ಇರೋದೇ ಇಲ್ಲ. ಸೊ ನಾವು ಕುಂಭಕರ್ಣನಂತೆ ನಿತ್ಯ ಗಾಢ ನಿದ್ರೆಯಲ್ಲಿ ಮಲ್ಕೊಂಡ್ರೆ ನಮ್ಗೆ ಮೋಕ್ಷ ಸಿಕ್ಕತ್ತ? ಯಾಕಂದ್ರೆ ಅಭಿಮಾನ ಬಿಡಬೇಕು ಅಂತ ಹೇಳ್ತಾರ. ನಿದ್ರಾವಸ್ಥೆಯಲ್ಲಿ ಗಾಢ ನಿದ್ರೆಯಲ್ಲಿ ಅಭಿಮಾನ ಇಲ್ಲದೆ ಅಂತ ಹೇಳುವಾಗ ಅಲ್ಲಿ ಅದಕ್ಕೆ ಹೇಳ್ತಾರೆ, ಯಂಹಿನ ವ್ಯಥಯಂತೇತೆ ಪುರುಷಂ ಪುರುಷರ್ಷವ. ಸೊ ಅಲ್ಲಿ ಪುರುಷ ಅಂಬೋ ಶಬ್ದ ಯಾವುದನ್ನ ಹೇಳುತ್ತಂದ್ರೆ, ಪುರುಷ ಅಂದ್ರೆ ಇಲ್ಲಿ ಏನರ್ಥ ಅಂದ್ರೆ ಪುರುಷ, ನೀನು ಪುರುಷ ಅಥವಾ ನೀನು ಪುರುಷನಾಗು ಅಥವಾ ನೀನು ಪುರುಷ. ಪುರುಷ ಅಂದ್ರೆ ಏನು? ಪುರ ಅಂದ್ರೆ ದೇಹ. ಪುರು ಪುರಂ ಸರತಿ ಅಂದ್ರೆ ನಾವು, ಅದಕ್ಕೇನು ಮೀನಿಂಗ್ ಏನು ಅಂದ್ರೆ ಜಾಗೃತ ಅವಸ್ಥ ಅಂತ ಅರ್ಥ. ಯಾಕೆ ಪುರುಷ ಶಬ್ದಕ್ಕೆ ಜಾಗೃತ ಅವಸ್ಥ? ದ ಅವಸ್ಥ ದ ಸ್ಟೇಟ್ ವೇರ್ ಯು ಆರ್ ಅವೇಕ್, ನಾಟ್ ಸ್ಲೀಪಿ. ಸೊ ನೀನು ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ನಿದ್ರೆಯಿಂದ ಮೋಕ್ಷ ಇಲ್ಲ. ಅಭಿಮಾನ ತ್ಯಾಗ ಮಾತ್ರ, ಅಭಿಮಾನ ಇಲ್ಲ ಅಂದ್ರೆ ನಿನಗೆ ಆನಂದ ಸಿಕ್ಕತ್ತ ಅಂಬೋದಿಲ್ಲ, ನಿತ್ಯ ಆನಂದ ಸಿಕ್ಕತ್ತ ಅಂತಿಲ್ಲ. ನೀನು ಜಾಗೃತ ಅವಸ್ಥೆ, ಜಾಗೃತ ಅವಸ್ಥೆಯಲ್ಲೇ ನಮ್ಗೆ ಜ್ಞಾನ ಬರುತ್ತೆ. ಪುರುಷನಿಗೇನು ಜಾಗೃತ ಅವಸ್ಥೆಗೆ ಏನು ಸಂಬಂಧ ಅಂದ್ರ, ಪುರುಷ ಅಂಬೋದಲ್ಲಿ ಪುರ ಅಂದ್ರೆ ದೇಹ ಅಂತ ಅರ್ಥ. ಪುರ ಪುರಂ ಸರತಿ, ಸರತಿ ಅಂದ್ರೆ ಗಚ್ಚತಿ ಅಂದ್ರೆ ಏನಾಗತ್ತೆ ನಮ್ಗೆ ಅಂದ್ರೆ, ಜಾಗೃತ ಅವಸ್ಥೆಯಲ್ಲಿ ನಮ್ಮ ಕಣ್ಣಿನಿಂದ ಒಂದು ರೂಪ ಒಳಗೆ ಹೋಗುತ್ತೆ, ಅಂದ್ರೆ ರೂಪದ ಜ್ಞಾನ ಬರುತ್ತೆ, ರಸದ ಜ್ಞಾನ. ಸೊ ಎಲ್ಲವೂ ಬರುತ್ತೆ ಒಳಗೆ ಬರುತ್ತೆ. ವಿ ಆರ್ ಅವೇರ್ ಆಫ್ ಇಟ್, ಪ್ರತ್ಯಕ್ಷ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮೂಸುತ್ತಾ ಇದ್ದೀವಿ, ಮುಟ್ಟುತ್ತಾ ಇದ್ದೀವಿ. ಸೊ ಇದೆಲ್ಲ ಪ್ರತ್ಯಕ್ಷವಾಗಿ ಆಗತ್ತೆ. ಸೊ ಅದಕ್ಕೆ ಪುರಂ ಸರತಿ, ಸೊ ಪುರುಷ ಅಂತ. ಆ ಪುರದಲ್ಲಿ ಎಲ್ಲವೂ ಪ್ರವೇಶ ಮಾಡುವ ತಿಳುವಳಿಕೆ ಇರುವಂತಹ ಜಾಗೃತ ಅವಸ್ಥೆಯಲ್ಲಿ ಅಂತ ಹೇಳುವುದಕ್ಕೆ ಇಲ್ಲಿ ಪುರುಷ ಅಂಬೋ ಶಬ್ದವನ್ನ ಬಳಸ್ತಾರೆ. ಪುರುಷರ್ ಶಬ ಅಂತ ಇದು ಬೇಸಿಕಲಿ ಐ ಮೀನ್ ಬ್ರಿಂಗಿಂಗ್ ಗೀತೆಯಲ್ಲಿ ಇರುವಂತ ಎರಡನೇ ಅಧ್ಯಾಯದ 15th ಶ್ಲೋಕವನ್ನ ಹೇಳ್ತಾ ಇದ್ದೀನಿ. ಇದಕ್ಕೆ ಪುರುಷ ಬಂದಿದೆ, ಇಲ್ಲಿ ಸಮತ್ವಂ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪುರುಷರ್ ಶಬ ಅಂದ್ರೆ ಪುರುಷನಲ್ಲಿ ಋಷಭ ಪೌರುಷೇತ್ತು ಇರುವಂತ ಅರ್ಜುನ ಅಂತ ಅಲ್ಲಿ ಹೇಳ್ತಾರೆ. ಆ ಸತ್ವಗುಣಕ್ಕೆ ಪ್ರತಿನಿಧಿ ಆದವನು. ಸೊ ನಮ್ಮಲ್ಲಿನೂ ಪುರುಷರ್ಷವ ಸತ್ವಗುಣದ ಆ ಒಂದು ಅಲ್ಲಿ ಅಲ್ಲಿಂದ ಕಾರ್ಯವನ್ನ ಮಾಡುವಂತ ಆ ದೇವತೆಗಳ ಮೂಲಕವಾಗಿ ನಮ್ಗೆ ಇದಾಗಬೇಕು. ನಮ್ಮಲ್ಲಿನೂ ಸತ್ವಗುಣ ಇರುತ್ತೆ, ನಾವು ಪುರುಷ ಋಷಭರಾಗಬೇಕು ಎಂಬುದನ್ನ ಹೇಳ್ತಾರೆ. ಸೊ ಹೇಳುವಾಗ ಹಿಂಗಿಲ್ಲ, ಯಂಹಿನ ವ್ಯಥೆ ಅಂತ ಯಾರನ್ನ ವ್ಯಥೆಗೊಳಿಸೋದಿಲ್ಲ. ಯಾವುದು ಯಾವುದು ಅಂದ್ರೆ ಏತೆ, ಏತೆ ಅಂದ್ರೆ ಈ ವಿಷಯಗಳು, ಹೊರಗಿಂದ ಬರುವಂತ ವಿಷಯ ಸುಖ ನಮ್ಗೆ ಹೇಗೆ ಬರುತ್ತೆ? ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೂಲಕವಾಗಿ ಜಾಗೃತ ಅವಸ್ಥೆಯಲ್ಲಿ ಹೊರಗಿಂದ ಬರುವಂತದ್ದು ನಮಗೆ ಆ ಒಂದು ನಮ್ಮಲ್ಲಿ ಆ ಒಂದು ಉಗ್ಗೋದು ಕುಗ್ಗೋದು. ಸೊ ದಟ್ ಅಪ್ಸ್ ಅಂಡ್ ಡೌನ್ಸ್, ಸುಖ ಬಂದಾಗ ಕುಣಿಯೋ ಕುಣಿ, ದುಃಖ ಬಂದಾಗ ವಿ ಸಫರ್ ಯಾಸ್ ಇಫ್ ಎಲ್ಲವೂ ಹೋಯಿತು ಅಂತ ಭಾವನೆ. ಸೊ ಈ ಎಕ್ಸ್ಟ್ರೀಮ್ಸ್ ಯಾರಿಗೆ ಬರೋದಿಲ್ಲವೋ, ಯಾರಿಗೆ ಬರೋದಿಲ್ಲ, ಬರದೇ ಇರ್ಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಸುಖ ದುಃಖಂ ಸಮದುಃಖಂ ಸಮದುಃಖ ಸುಖಂ ಧೀರ, ಸಮದುಃಖ ಸಮವಾಗಿ ನೋಡ್ಲಿಕ್ಕೆ ಕಲಿ. ಹೇಗೆ ಸಮವಾಗಿ ನೋಡಬೇಕು? ಅದೇ ಇದು ಯೋಚನೆ ಮಾಡಿ, ದೇ ಆರ್ ಮೈ ಗೋಲ್, ಮೈ ಗೋಲ್ಗೆ ಇದು ಆಪೋಸಿಟ್ ಆಗಿದೆ. ಆದ ಕಾರಣದಿಂದ ಐ ಶುಡ್ ನಾಟ್ ಗೆಟ್ ಪರ್ಟರ್ಬ್. ಅತೀ ಅಭಿಮಾನ, ಅಭಿಮಾನ ಅತಿಯಾಗಿ ನಾವು ಇಟ್ಕೋಬಾರದು ಎಂಬುದನ್ನ ಹೇಳ್ತಾ, ಅದು ಮಾಡಿದ್ದವನು ಧೀರ, ಅವನೇ ಸಾಧಕ ಆಗ್ತಾನೆ, ಆ ಬುದ್ಧಿ ಇಡೋನ ಆಗ್ತಾನೆ. ಸೊ ಧೀರಂ ಸೊ ಅಮೃತತ್ವಾಯ ಕಲ್ಪತೆ, ಅವನೇ ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೆ ಅಂತ. ಸೊ ಇಷ್ಟು ಆದ್ರೆ ಸಾಕ ಅಂದ್ರೆ ಅಲ್ಲಿ ಇನ್ನೊಂದು ಹೇಳ್ತಾರೆ, ಪುರುಷಂ ಇಷ್ಟು ಆಗ್ಬೇಕಂದ್ರೆ ಪುರುಷಂ ಎಂಬುದಕ್ಕೆ ಇನ್ನೊಂದು ಅರ್ಷ ಕೊಡ್ತಾರೆ. ಏನಂದ್ರೆ ಪುರು ಅಂದ್ರೆ ಗುಣಪೂರ್ಣನಾದ ಭಗವಂತನಲ್ಲಿ ಸರತಿ ಮನಸ್ಸನ್ನ ಇಡಬೇಕು. ಗುಣ ಅಂದ್ರೆ ಇದು ಯಾಕೆ ಹೇಳ್ತಾರಂದ್ರೆ, ಬರೀ ನಾನು ಅಭಿಮಾನವನ್ನ ಇದ ಮೇಲೆ ಅಭಿಮಾನ ಬಿಟ್ಟೆ, ಅದು ಮೇಲೆ ಅಭಿಮಾನ, ಎಲ್ಲ ಅಭಿಮಾನ ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ ಅಂದ್ರೆ ಮೋಕ್ಷ ಬರುತ್ತಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಉಪನಿಷತ್ತುಗಳಲ್ಲಿ ತೈತ್ರಿಯ ಉಪನಿಷತ್ತುಗಳಲ್ಲಿ ಬಂದಿದ ಏನಂದ್ರೆ ತಮೇವಂ ವಿದ್ವಾನ್ ಅಮೃತಯ್ಯ ಭವತಿ ನಾನ್ಯಪ್ಪಂತಾಯನಾಯ ವಿದ್ಯತೆ ಅಂತ ಹೇಳುವಾಗ, ಯಾರು ಬ್ರಹ್ಮನನ್ನ ತಿಳ್ಕೊಂಡಿದ್ದಾನೋ ಅವನೇ ಮೋಕ್ಷಕ್ಕೆ ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡಿದ್ದೀವಿ ಅಭಿಮಾನ ಬಿಟ್ಟವನು, ಜಾಗೃತ ಅವಸ್ಥೆಯಲ್ಲಿ ಅಭಿಮಾನ ಬಿಟ್ಟವನು. ಸೊ ಬರೀ ಅಭಿಮಾನ ಬಿಡೋದು, ಜಾಗೃತ ಅವಸ್ಥೆಯಲ್ಲಿ ಅಭಿಮಾನ ಬಿಡೋದು ಮಾತ್ರ ನಮಗೆ ಮೋಕ್ಷಕ್ಕೆ ಸಾಧನೆ ಆಗೋದಿಲ್ಲ. ಅಲ್ಲಿ ನಮಗೆ ಬೇಕಾದ್ದು ಪುರುಷ. ಪುರುಷ ಅಂದ್ರೆ ಪುರು ಅಂದ್ರೆ ಪೂರ್ಣ, ಗುಣಪೂರ್ಣ, ಗುಣಪೂರ್ಣನಾದ ಭಗವಂತಲ್ಲಿ ಸರತಿ, ಮನಸ್ಸನ್ನ ಇಡೋದು, ಯಾವಾಗ್ಲೂ ಮನಸ್ಸನ್ನ ಇಡೋದು. ಸೊ ಮನಸ್ಸನ್ನ ಇಟ್ಟಾಗ ಹೇಗೆ ಮನಸ್ಸನ್ನ ಇಟ್ಟಿದ್ದೀವಿ ಅಂದ್ರೆ ಅವನು ಬಿಂಬನಾಗಿದ್ದು ಎಲ್ಲಾ ಕ್ರಿಯೆಯನ್ನು ಮಾಡುತ್ತಾ ಇದ್ದಾನೆ, ಅವನೇ ಮಾಡುತ್ತಾ ಇದ್ದಾನೆ ಎಲ್ಲವೂ ಕಾಲಕಾಲಕ್ಕೆ ತಕ್ಕಂತೆ. ಪ್ರಧಾನ ಲಕ್ಷ್ಮಿಯಲ್ಲಿ ನಿಂತು ಆ ಜಡ ಪ್ರಕೃತಿಯಲ್ಲಿ ನಿಂತು ಆ ಜಡ ಪ್ರಕೃತಿ ಆ ತ್ರಿಗುಣದಿಂದ ಬಂದ ಕಾರ್ಯಗಳು, ನಾವು ಮಾಡುವಂತ ಎಲ್ಲ ಕಾರ್ಯಗಳು ಅದು ಮೂಲಕವಾಗಿ ಆಗುತ್ತೆ. ಯು ಆರ್ ಜಸ್ಟ್ ಸ್ಪೆಕ್ಟೇಟರ್, ಹಾಗೆ ಆಗ್ತಾ ಇದೆ. ಸೊ ಏನು ಮಾಡಬೇಕು? ಸರಿ ಇಷ್ಟು ಹೇಳಿದೆ, ಮತ್ತೆ ಏನ್ ತಾನು ಮಾಡೋದು ಅಂದ್ರೆ ಹೇಳ್ತಾರೆ, ನಿನ್ನ ಕರ್ಮವನ್ನ ನೀನು ಮಾಡು. ಆರಾಧನೆ ಅಂತ ಅದಕ್ಕೆ ಕರೀತಾರೆ. ಆರಾಧನೆ ಅಂದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ, ಏನ್ ಆರಾಧನೆ? ನಿತ್ಯ ಆರಾಧನೆ ನಾವು ಮಾಡಬೇಕು. ನಮಗೆ ಏನು ಕರ್ಮ ವಿಹಿತವೋ, ವಾಟ್ ಎವರ್, ಯಾವ ಯಾವ ಸ್ಟೇಷನ್ ಇನ್ ಲೈಫ್ ನಾವು ಇದ್ದೀವೋ ಅಲ್ಲಿ ಅಲ್ಲಿ ವಿ ಆರ್ ಡಾಕ್ಟರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಂಡ್ ವಿ ಆರ್ ಪಾರ್ಟ್ ಆಫ್ ದ ಕಮ್ಯುನಿಟಿ. ಎಲ್ಲರಿಗೆ ನಮ್ಮ ನಮಗೆ ಎಷ್ಟೆಷ್ಟು ದೇವರು ಕೊಟ್ಟಿದ್ದಾನೋ ಆ ಕರ್ಮ ಆರ್ ಏನು ಇಲ್ಲ. ಮನೆಯಲ್ಲಿ ನಾವು ಮಾಡುವಂತ ಅಡಿಗೆ ಏನಾರು ಅಡಿಗೆ ಮಾಡ್ತೀವೋ, ಇಲ್ಲ ಹೊರಗೆ ಹೋಗಿ ಕೆಲ್ಸಕ್ಕೆ ಹೋಗ್ತೀವೋ, ಏನೋ ನಾವು ಮಾಡ್ತಾ ಇರ್ತೀವೋ, ಅದನ್ನ ಮಾಡೋವಾಗ ಫಲದಲ್ಲಿ ಸ್ನೇಹವನ್ನ ಇಟ್ಕೋಬಾರದು. ಯಾಕೆಂದ್ರೆ ಕರ್ಮ ಮಾಡ್ಲಕ್ಕೇನೆ ನಮ್ಗೆ ಅಧಿಕಾರ ಇದೆ, ಫಲದಲ್ಲಿ ನಮಗೆ ಅಧಿಕಾರ ಅಂಬೋದು ಇಲ್ಲ. ಆದ ಕಾರಣದಿಂದ ಆ ಕರ್ಮವನ್ನ ಮಾಡೋದೇ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತಾರೆ. ಅದು ಪೂಜೆಯೇ, ಅದೇ ಆರಾಧನೆ, ನಿನ್ನ ಕರ್ತವ್ಯ. ಅದಕ್ಕೆ ಇಲ್ಲಿ ಹೇಳೋದು ಕೃಷ್ಣ ಇಲ್ಲಿ ಅರ್ಜುನನ್ಗೆ ಯುದ್ಧ ಅಂತ ತರ್ತಾರೆ. ನಾವೆಲ್ಲಿ ಯುದ್ಧ ಮಾಡ್ತೀವಿ ಅಂದ್ರೆ ದಿನಾಗೂ ನಾವು ಮಾಡೋದೇ ಒಂದು ಯುದ್ಧನೇ, ಎಲ್ಲವೂ ಯುದ್ಧನೇ, ಧರ್ಮ ಅಧರ್ಮ ಒಂದೊಂದು ಕಾರ್ಯದಲ್ಲೂ. ಆದಷ್ಟು ಪೂರ್ತಿ ಪಾಲನೆ ಮಾಡ್ಲಕ್ಕೆ ಈಗ ಈ ಕಾಲದಲ್ಲಿ ಆಗಲ್ಲ. ಆದಷ್ಟು ಧರ್ಮ ಧರ್ಮ ಅಂತ ಇದು ಒಂದು ಧರ್ಮ, ಫಲವನ್ನ ಅಪೇಕ್ಷೆ ಮಾಡದೆ ಆ ಕರ್ಮವನ್ನ ಮಾಡು. ಅದು ಹೇಗೆಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡು, ಮಾಣಕ ಮಾಡ್ತಾನಲ್ಲ, ಚಿಕ್ಕ ಮೂಗು ಮಾಡುತ್ತಲ್ಲ, ಕರ್ಮ ಮಾಡುವಾಗ ದೇವರ ಚಿಂತನೆ, ಅದಕ್ಕೆ ದೇವರ ರೂಪಗಳೆಲ್ಲ ಇಟ್ಟುಕೊಳ್ತೀವಿ. ಇದು ನಮ್ಗೆ ತುಂಬಾ 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 ಕಷ್ಟ. ಯಾಕೆಂದ್ರೆ ಅಲ್ಲಿ ಹೇಳಿದಾರಲ್ಲ ನರಹರಿ ತೀರ್ಥರಲ್ಲಿ ಹೇಳಿದ್ದಾರೆ, ಇದು ಈ ಅಭಿಮಾನ ಅಂಬೋದು ಪೂರ್ತಿಯಾಗಿ ಯಾಕೆ ಯಾರಿಗೆ ಹೋಗುತ್ತಾನ, ಯಂ ಹಿ ನ ವ್ಯಥೆಯಂತೆ, ಯಾರಲ್ಲಿ ಯಾರನ್ನ ಆ ದುಃಖ ದುಃಖ ಬಂದಾಗ ಯಾವ ಚೇಂಜ್ ಇರೋದಿಲ್ಲವೋ ಅಂತ ಹೇಳ್ತಾರೆ. ಯಾರಿಗೆ ಅಂದ್ರೆ ಇದು ಪೂರ್ಣವಾಗಿ ಅಪ್ಲೈ ಆಗೋದು ಮುಖ್ಯ ಪ್ರಾಣರಿಗೆ ಮಾತ್ರ, ಉಳಿದವರಿಗೆ ಎಲ್ಲರಿಗೇನು ಚೂರು ಚೂರು ಸುಖ ದುಃಖ ಇರತ್ತ. ಯಾಕೆಂದ್ರೆ ಅವರಿಗೆ ಚೂರು ಚೂರು ಅಭಿಮಾನ ಅಂಬೋದು ಇರತ್ತ, ವಸ್ತುವಲ್ಲಿ ವ್ಯಕ್ತಿಯಲ್ಲಿ ತುಂಬಾ ಕಿಂಚಿತ್ ಇರತ್ತ. ಆದ ಕಾರಣದಿಂದ ಅವ್ರಿಗೆ ಕಿಂಚಿತ್ ಸುಖ ದುಃಖ ಅದು ಆಗತ್ತೆ ಅವ್ರಿಗೆ ಮನಸ್ಸಿನ ಅಂದ್ರೆ ಕಿಂಚಿತ್ ಅಂದ್ರೆ ಅವ್ರಿಗೆ ಚೂರೇ ಸುಖ ಆಯ್ತು ಶ್ರೀಪಾದರಾಜರಿಗೆ ಹೀಗೆ ಅರ್ಥ ಅಲ್ಲ, ಆ ಒಂದು ಕಿಂಚಿತ್ ಅವ್ರಿಗೆ ಒಂದು ಸಂಘ ಸ್ವಲ್ಪ ಇರತ್ತ ಅಂಬೋದು ಕೇಳ್ತಾರೆ, ಎಲ್ಲರಿಗೇನು ಇರತ್ತ. ಸೊ ನಮ್ಗೆ ಎಷ್ಟು ಆಗತ್ತೋ ಅದಕ್ಕೆ ಶಕ್ತಿ ಎಲ್ಲಿಂದ ನಮ್ಗೆ ಬರಬೇಕು ಅಂದ್ರೆ ಪ್ರಧಾನ ಪುರುಷೇಶ್ವರ, ಈ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಇದನ್ನ ಪ್ರಧಾನ ಬಿಂಬನಲ್ಲಿ ನನ್ನ ಬಿಂಬರೂಪ ಪ್ರಧಾನ ಪುರುಷೇಶ್ವರ ಅಂತ ಆ ಒಂದು ಹೇಳಿ ಬನ್ನಿ. ನಿಮಗೇನು ಆಗೋದಿಲ್ಲ, ಇದು ನಮ್ಗೆ ಲೌಕಿಕದಲ್ಲೇ ಫಲ ಕೊಡುತ್ತೆ. ಇಫ್ ಯು ಆರ್ ನಾಟ್ ಟು ಅಟ್ಯಾಚ್ಡ್ ಏನಾದ್ರು ನಷ್ಟ ಆದಾಗ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ವಿ ಆಲ್ ಹ್ಯಾವ್ ಟು ಲರ್ನ್ ಇಟ್, ವಿ ಆಲ್ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಯಾಕೆಂದ್ರೆ ಸಾಧನ ಶರೀರ ಕೊಟ್ಟಿದ್ದಾನೆ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಕಿಂಚಿತ್ ದೇವರಲ್ಲಿ ನಂಬಿಕೆ ಇದೆ. ಸೊ ಈ ಜನ್ಮ ಹಾಳು ಮಾಡ್ಕೋಬಾರ್ದು, ಅದಕ್ಕೆ ನಮ್ಮ ನಮ್ಮ ಸಾಧನೆಗೆ ಬೇಕಾಗಿರತ್ತೆ. ಅದಕ್ಕೆ ಹೇಳ್ತಾರೆ ಏನು ಕೊಟ್ಟದ ಬುಂದಿಸು, ಅವನು ಕೊಡ್ತಾನೆ ಅದನ್ನ ದೇವರ ಪ್ರಸಾದ. ಇನ್ನೊಂದು ಇದಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಆ ಲಿಂಗದೇಹ ಅದೆಲ್ಲ ಇರೋದು ಅಲ್ಲಿ ಇರೋದು ಒಂದಾನಕ್ಕೊಂದು ಕಾಲದಲ್ಲಿ, ಇದಕ್ಕೆ ಒಂದು ಪಾತ್ರೆಯಲ್ಲಿ ಕೊಳೆ ಇದ್ರೆ ಆ ಕೊಳೆ ಹೋಗಲೇಬೇಕು, ತಿಕ್ಕುತ್ತೀವೆಲ್ಲ ಹಾಗೇನೆ
ನಮ್ಗೆ ಈ ಲಿಂಗ ದೇಹ ಅಂಬೋ ಕೊಳೆ ಇದೆ, ಹೋಗಲೇಬೇಕು. ಥ್ಯಾಂಕ್ ಗಾಡ್ ಇವಾಗ ನಮ್ಗೆ ಕಷ್ಟ ಬಂದಿದ್ಯಾ, ವಿ ಹ್ಯಾವ್ ಪೀಪಲ್, ಬಾಯ್ ಇದೆ ನಮ್ಗೆ, ವಿ ಕ್ಯಾನ್ ಡೂ ಸಮಥಿಂಗ್. ಸೊ ಇಷ್ಟು ಫೆಸಿಲಿಟಿ ಕೊಟ್ಟು ಕಷ್ಟವನ್ನ ಕೊಡ್ತಾನೆ, ಯಾಕೆಂದ್ರೆ ಒಳಗೆ ಇದೆ, ಅದು ಹೊರಗೆ ಬರಬೇಕು. ಕಷ್ಟ, ಆ ಒಂದು ಪೇನ್, ರೋಗ ರುಜಿನ ಇದೆಲ್ಲ ಕೊಟ್ಟು ಟ್ರೈನ್ ಮಾಡ್ಬೇಕು. ಅದಕ್ಕೆ ಹೇಳ್ತಾನೆ ಅರ್ಜುನ, ಕೇಳ್ತಾನೆ ಕೃಷ್ಣ, ಅಭಿಮಾನ ಬಿಡಬೇಕು, ಯುದ್ಧ ಮಾಡು, ಅಭಿಮಾನ ಬಿಡಬೇಕು. ಯಾಕೆ ಒಂದು ಆ ಒಂದು ಇದರಲ್ಲಿ ಕಸ ಇದರಲ್ಲಿ ಕಾಲಿಟ್ಟು, ಯಾಕೆ ವೈ ಶುಡ್ ಯು ಪುಟ್ ಯುವರ್ ಲೆಗ್ ಇನ್ ಡರ್ಟಿ ಡ್ರೈನ್ ಅಂಡ್ ದೆನ್ ಮಾಡಬೇಕು, ಹೋಗದೇ ಇರ್ಬೋದು, ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳುವಾಗ ಕೃಷ್ಣ ಏನ್ ಹೇಳ್ತಾನಂದ್ರೆ, ಅಪ್ಪ ಯುದ್ಧ ಮಾಡದೆ ನನಗೆ ಅಭಿಮಾನ ಹೋಯ್ತು, ಅದು ಹಾಗಾಗಲ್ಲ. ಯಾಕೆ ಅಂದ್ರೆ ನಿನ್ನ ಕರ್ತವ್ಯವನ್ನ ಮಾಡಿ ಗೆಲ್ಲಬೇಕು, ಸಂಸಾರದಲ್ಲಿ ಇದ್ದು ಗೆಲ್ಲಬೇಕು. ಯು ಕೆನಾಟ್ ಅವಾಯ್ಡ್ ಇಟ್ ಇಫ್ ಇಟ್ ಈಸ್ ಯುವರ್ ಕರ್ತವ್ಯ. ನಿನ್ನ ಕರ್ತವ್ಯವನ್ನ, ನಿನ್ನ ಕೆಲಸವನ್ನ ನೀನು ಮಾಡಬೇಕು, ಮಾಡಿದ್ದನ್ನ ಕುರುಭುಂಶು ಅದು ಉಣ್ಣಬೇಕು. ಅದೇ ಇದು ಯಾಕೆ, ಇದು ಮಾತ್ರ ಮೋಕ್ಷ ಬರುತ್ತ ಅಂತ ಮಾತ್ರ ಇಲ್ಲ, ಭಗವಂತನ ಕರುಣೆ ಸಿಕ್ಕತ್ತ. ಶ್ರೀನಿವಾಸನ ಕರುಣವನೇ ಸಂಪಾದಿಸು ಅನುದಿನದಿ. ಅನುದಿನ ಹೇಗಾಗತ್ತ, ದಿನಾಗ್ಲೂ ನಾವು ಮಾಡುವ ಕೆಲಸದಲ್ಲಿ ಫಲಾಪೇಕ್ಷೆ ಇರಬಾರದು, ಯಾಕಂದ್ರೆ ಅದು ನಮ್ಮ ವಶದಲ್ಲಿ ಇಲ್ಲ, ಇರಬಾರದು. ಇನ್ನೊಂದು, ತುಂಬಾ ಹಚ್ಚಿಕೋಬೇಡ ಯಾವ ವಸ್ತು ಮೇಲೆ, ನಾವು ವ್ಯಕ್ತಿ ಮೇಲೆ ತುಂಬಾ ಎಷ್ಟಿರಬೇಕು ಅಷ್ಟೇ ಇರಬೇಕು ಟು ಸ್ಟಾರ್ಟ್. ಅದಕ್ಕೆ ಪ್ರಧಾನ ಪುರುಷೇಶ್ವರ ಅಂತ ಸ್ಮರಣೆ ಮಾಡು. ಸೊ ಅನುದಿನದಿ ಜ್ಞಾನ ಸುಖಮಯ ತನ್ನ, ಹೀಗೆ ನೀನು ಮಾಡಿದ್ರ ಅವನು ರಕ್ಷಣೆ ಮಾಡ್ತಾನೆ. ಯಾಕೆಂದ್ರೆ ಅವನು ಕೊಟ್ಟಿದ್ದಾನೆ ದೇವರ ಪ್ರಸಾದವನ್ನ, ನೀವು ಏನು ಮಾಡ್ತೀರ, ಬಾಯಿ ಹಾಕಿ ಸ್ವೀಕಾರ ಮಾಡ್ತಾರೆ. ಏ ನನಗೆ ದೇವರ ಪ್ರಸಾದ ಕೊಟ್ಟಿದ್ದಾರೆ, ಈ ದೇವರ ಪ್ರಸಾದ ನನಗೆ ಇದು ಇಷ್ಟ ಇಲ್ಲ ಅದು ಇಷ್ಟ ಅಲ್ಲ ಅಂತ ದೂರ ಹಾಕ್ತೀರಾ, ನೀವು ಹಾಕಲ್ಲ, ತಕೊಂಡ್ರೆ ಪ್ರೀತಿ ಆಗುತ್ತೆ. ಜ್ಞಾನ ಸುಖಮಯ, ನೀವು ಅದನ್ನ ಆ ಕಷ್ಟವನ್ನ ದೇವರು ಪ್ರಸಾದ ರೂಪ, ದೇವರು ನನ್ನ ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಅಂತ ನೀವು ಪ್ರೊಸೀಡ್ ಮಾಡಿದ್ರೆ ಜ್ಞಾನ ಸುಖಮಯ ತನ್ನವರು. ಸೊ ದೇವರು ಮಾಡುವ ವ್ಯಾಪಾರವನ್ನ ನಾವು ತಿಳ್ಕೊಂಡಾಗ, ಅದನ್ನ ಅವನ ಅಧೀನ ಎಂಬುದನ್ನ ತಿಳ್ಕೊಂಡಾಗ ತನ್ನವರ ಪರಮಾನುರಾಗದಿ ಅನುರಾಗ, ನಮ್ಮ ಮೇಲೆ ಅವನಿಗೆ ತುಂಬಾ ಅನುರಾಗ ಪ್ರೀತಿ ಆಗತ್ತೆ. ದೇವರಿಗೆ ಪ್ರೀತಿ ಇದೆ ದ್ವೇಷದ ಹಾಗತ್ತಲ್ಲ, ನಾವು ಅವನು ಮಾಡುವಂತ ಜನ್ಮ ಕರ್ಮ ಚಮೆಯ ದಿವ್ಯಂ ಅಂತ, ಅವನ ಕರ್ಮ, ಅವನು ಯಾಕೆ ಬಂದಿದ್ದಾನೆ, ಏನು ಮಾಡ್ತಾ, ಇದು ತಿಳ್ಕೊಂಡು ಅವನು ಕೊಟ್ಟದ್ದನ್ನ ಸ್ವೀಕಾರ ಮಾಡಿದ್ದರೆ, ಫಾಲೋಯಿಂಗ್ ದ ರೂಲ್ಸ್ ಮಾಡಿದ್ರೆ ಅನುರಾಗದಲ್ಲಿ ಸಂತೈಸುವ ನಮ್ಮನ್ನ ಅವನು ರಕ್ಷಣೆ ಹಾಗೆ ರಕ್ಷಣೆ ಮಾಡ್ತಾನಂದ್ರೆ, ಇದು ನಮ್ಮ ಅನುಭವವೇ. ಕಷ್ಟ ಬಂದಾಗ ಆ ಕಷ್ಟ ಅದು ಕಷ್ಟ ಅಂತ ಅಷ್ಟು ಅನಿಸೋದಿಲ್ಲ ಅಂತ, ಆ ಮನಸ್ಸು ಎವ್ರಿಥಿಂಗ್ ಇಸ್ ಹೌ ಯುವರ್ ಮೈಂಡ್ ಹ್ಯಾಂಡಲ್ಸ್. ಸೊ ಆ ಮನಶಕ್ತಿಯನ್ನ ಕೊಡ್ತಾನವನು ಸಂತೈಪ. ಅದರ್ವೈಸ್ ಸಮಟೈಮ್ಸ್ ಅದು ಸಂಚಿತವಾಗಿ ಇದ್ದ ಸಂಚಿತ ಕರ್ಮ ಇದ್ರೆ ಅದನ್ನ ತುಳಿದು ಹಾಕಿಬಿಡ್ತಾನೆ, ಸ್ವಪ್ನದಲ್ಲಿ ಕೊಟ್ಟು ಅದನ್ನ ಕಳೆಯುವಂತೆ ಮಾಡ್ತಾನೆ. ಅನೇಕ ರೀತಿಯಿಂದ ಅವನ್ನ ಮಾಡಿಸ್ಬಿಡ್ತಾನೆ ನಮ್ಗೆ. ಸೊ ಸಂತೈಪ ದೇಹಾನುಬಂಧಿಗಳಂತೆ ಅಂತ ಹೇಳುವಾಗ ಇಲ್ಲಿ ಎರಡು ಅರ್ಥ ಕೊಡ್ತಾರೆ. ಈ ದೇಹಕ್ಕೆ ಅನುಬಂಧಿಗಳು, ಸಂಬಂಧಿಗಳು ಯಾರು ಅಂದ್ರೆ, ಈ ದೇಹ ಅಂದ್ರೆ ಈ ಸ್ವರೂಪ ದೇಹಕ್ಕೆ, ಈ ಜೀವಕ್ಕೆ ಏನು ಅನುಬಂಧಿ, ನಮ್ಮ ಈ ದೇಹಕ್ಕೆ ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ಅನೇಕ ಜೀವಕ್ಕೆ ಸಂಬಂಧ ಇಲ್ಲದ, ಜೀವಕ್ಕೆ ಜೀವನದಲ್ಲ ಇದು, ದೇವರು ಕೊಟ್ಟದ್ದು. ಇದು ಎಲ್ಲ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅಥವಾ ದೇಹಾನುಬಂಧಿಗಳಂತೆ ಅಂದ್ರೆ ಆ ನಮಗೆ ನಮ್ಮ ಒಂದು ಫ್ಯಾಮಿಲಿ ಅಂತ, ನಮ್ಮ ಮನೆಯಲ್ಲಿ ಇರುವಂತ ಎಲ್ಲ ಅನುಬಂಧಿಗಳು, ನಮ್ಮ ಜೊತೆಯಲ್ಲಿ ಇರುವವರು ಅಂದ್ರೆ ದೇವರು ತನ್ನ ಭಕ್ತರು ಅಂತ ತಕೊಂಡ್ರೆ ಅವರು ದೇಹಾನುಬಂಧಿಗಳು. ಜಸ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈಸೆಲ್ಫ್, ನನ್ನವರು ಎಂಬುದು ಹೇಗೆ ಹೆಡ್ ಆಫ್ ದ ಫ್ಯಾಮಿಲಿ ಟೇಕ್ಸ್ ಇಟ್, ಹಾಗೆ ಅವನು ಹಿಂದೆ ದೇಹಾನುಬಂಧಿಗಳಂತೆ ಒಳ ಹೊರಗೆ ಅಂದ್ರೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತ ನಾರಾಯಣ ಸಿದ್ಧ ಅಂತ ಹೇಳಿದಂತೆ, ಒಳಗೆ ಹೊರಗೆ ಇದ್ದಾನಂತೆ. ಎವ್ರಿ ಜೀವದ ಒಳಗೆ, ಜೀವದ ಹೊರಗೆ, ಆಮೇಲೆ ಲಿಂಗದೇಹದ ಒಳಗೆ, ಲಿಂಗದೇಹದ ಹೊರಗೆ, ಆ ದೇವತೆಗಳ ಒಳಗೆ, ದೇವತೆಗಳ ಹೊರಗೆ. ಸೊ ಹೀಗೆ ಎಷ್ಟು ಬೇಕಾದ್ರೆ ನೀವು ತಕೊಳ್ತಾ ಹೋಗಿ, ನಮ್ಮ ಒಳಗೆ ನಮ್ಮ ಹೊರಗೆ. ಸೊ ಹೀಗೆ ತಕೊಂಡ್ರೆ ಇದು ಅಂದ್ರೆ ಎಲ್ಲಾ ಕಡೆನೂ ಸರ್ವ ವ್ಯಾಪ್ತನಾದಂತ ಭಗವಂತ ಎಲ್ಲಾ ಕಡೆನೂ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನಂತ. ಇಲ್ಲಿ ಕರ್ಮವನ್ನ ಕರ್ಮ ಫಲ ಸಮರ್ಪಣೆ ದೇವರು ಕೊಟ್ಟಾಗ ಹೇಗೆ ಸ್ವೀಕಾರ ಮಾಡಬೇಕು ಎಂಬುದನ್ನ ಹೇಳ್ತಾರಂಬಲ್ಲಿ ಕೃಷ್ಣಾರ್ಪಣಮಸ್ತು.